వాదిరాజ పదద్వంద్వారిజాసక్త మహాసాన్ విశ్వప్రియ గురూన్ వందే వందోహం ధీ విశుద్ధయే సత్యం సత్యం పునఃసత్యం విష్ణుతీర్థప్రసాదః సర్వే గామా భవంతేవ శుభ్రబింబసన్నిధౌ చింతామణిం సుభగ్రాణాం కల్పవృక్షం జగామదం స్వామినం త్వాం రఘుప్రేమతీర్థం వందేక్షభీష్టదం శ్రీగురుభ్యో నమః హరిః ఓం. ఓం జన్మాద్యస్య తోన్మయాదితరతశ్చార్థే సుభిగ్రస్వరాట్ తేనే బ్రహ్మ సదాయాది కవయే ముఖ్యంతియం సూరయః తేజో వారి మృదాం యథా వినిమయో యత్రసర్గోమృషా ధామ్నా స్వేన సదా నిరస్తపుహకం సత్యం పరం ధీమహి శ్రీగురుభ్యో నమః హరిః ఓం. ನಂತರ ಭಗವಂತನ ಸಮತ್ವ ಪ್ರಶ್ನೆಯನ್ನು ಬರತಕ್ಕಂಥ ವಿಚಾರ ಬರ್ತಾ ಇದೆ. ಸಮಃ ಪ್ರಿಯ ಸುಹೃದ್ ಬ್ರಹ್ಮನ್ భూతానాం భగవాన్ స్వయం ఇంద్రస్యార్థే కథం దైత్యాన్ అవధీత్ విషమో యథా. భగవంత సమనాగిద్దాని నిన్నే రుద్రాసుర ఉపాఖ్యాన ఆయుతలు ఆగిల్ల ఎరడు కడే ఒందే ఆగ్తా ఇది. నంతర ఇంద్ర దేవరు నారాయణ వర్మల ఉపదేశ తగొండ మేలే ವಿಶ್ವರೂಪಾಚಾರ್ಯರ ಸಂಹಾರ ಆಯಿತು, ದೇವರ ಹೇಳನ ಮಾಡುತ್ತಾ ಇದ್ದಾರೆ ಅಂತ. ದೇವತೆಗಳಿಗೆ ಕೊಡಬೇಕಾದ ಅದು ಅಂದರೆ ದೇವತೆಗಳ ಮೂಲಕ ದೇವರಿಗೆ ಸೇರಬೇಕಾದಂಥ ಯಜ್ಞ ಭಾಗಗಳನ್ನು ದೈತ್ಯರಿಗೆ ಕೊಟ್ಟದ್ದರಿಂದ ದೈತ್ಯರು ದೇವರಿಗೆ ಕೊಡದೇನೆ ತಾವೇ ಸ್ವೀಕಾರ ಮಾಡಿದರು. ಆದ್ದರಿಂದ ಇದು ದೇವತೆಗಳಿಗೆ ಹೇಳನ ಅಲ್ಲ, ದೇವತೆಗಳ ಮೂಲಕ ದೇವರಿಗೆ ಹೇಳನವನ್ನು ಮಾಡಿದ್ದು ಅಂತ. ಆ ದೇವರ ಹೇಳನವನ್ನು ಸಹಿಸಲಾರದೆ ಹೆದರಿ ಅವರ ತಲೆಯನ್ನು ಕತ್ತರಿಸಿದರು ಇಂದ್ರದೇವರು. ಅದಕ್ಕಾಗಿ ಯಜ್ಞವನ್ನು ಮಾಡಿದರು ತ್ವಷ್ಟ ಪ್ರಜಾಪತಿಗಳು, ಇಂದ್ರನನ್ನ ಸಾಯಿಸುವ ಮಗ ಬರಲಿ ಅಂತ ಬಂದವನೇ ವೃತ್ರಾಸುರ. ವಿಶೇಷವಾಗಿರತಕ್ಕಂಥ ಯುದ್ಧವನ್ನು ಮಾಡುತ್ತಾ ಇದ್ದಾನೆ ಬಂದವನೇ ದೇವತೆಗಳ ಮೇಲೆ. ದೇವತೆಗಳು ಪ್ರಹಾರ ಮಾಡಿದ ಎಲ್ಲಾ ಅಸ್ತ್ರಗಳನ್ನು ನುಂಗಿಬಿಡ್ತಾ ಇದ್ದಾನೆ. ದೇವತೆಗಳು ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ವಾಮಿ ನಮಗೆ ಅಸ್ತ್ರಗಳೇ ಇಲ್ಲದಂತಾಗಿದೆ, ವೃತ್ರಾಸುರನ ಬಾಧೆ ಜಾಸ್ತಿ ಆಗಿದೆ ಎಂದಾಗ ದಧೀಚಿ ಮಹರ್ಷಿಗಳ ಕೈ ಹೋಗಿ ದಧೀಚಿ ಮಹರ್ಷಿಗಳ ಎಲುಬಿನಿಂದ ಆಯುಧವನ್ನು ತಯಾರು ಮಾಡಿದರೆ ಅದರಲ್ಲಿ ನಾನು ವಜ್ರ ನಾಮಕನಾಗಿ ಪ್ರವೇಶ ಮಾಡುತ್ತೇನೆ ಅಂತ ಹೇಳಿದರು. ಆಗ ದಧೀಚಿ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡಿದಾಗ ಶರೀರ ತ್ಯಾಗ ಮಾಡುತ್ತಾ ಇದ್ದಾರೆ ಯೋಗ ಮಾರ್ಗದಿಂದ. ಅವರ ಎಲುಬಿನಿಂದ ತಯಾರಾದದ್ದೇ ವಜ್ರ ಆಯುಧ, ಒಳಗೆ ಭಗವಂತ ವಜ್ರ ನಾಮಕನಾಗಿ ಸೇರಿದ ಅದಕ್ಕದು ವಜ್ರಾಯುಧ ಆಯಿತು. ತೆಗೆದುಕೊಂಡು ಬಂದರು, ಯುದ್ಧಕ್ಕೆ ನಿಂತರು. ಯುದ್ಧಕ್ಕೆ ನಿಂತಾಗ ವಿಶೇಷವಾಗಿರತಕ್ಕಂಥ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ವೃತ್ರಾಸುರರ ಇಂದ್ರ ವೃತ್ರಾಸುರರ ಯುದ್ಧ. ಒಂದು ಕೈಯನ್ನು ಕತ್ತರಿಸ್ತಾ ಇದ್ದಾರೆ ವೃತ್ರಾಸುರನದ್ದು. ವೃತ್ರಾಸುರ ಇಂದ್ರ ದೇವರನ್ನ ಇನ್ನೊಂದು ಕೈಯಿಂದ ಅವರ ಕೂದಂತ ಆನೆಯನ್ನು ಹೊಡೆದಾಗ ಇಂದ್ರದೇವರ ಸಹಿತವಾಗಿ ಐರಾವತ ಯೋಜನೆಗಳ ದೂರ ಹೋಯಿತು. ಅಂತಹ ಪರಿಸ್ಥಿತಿಯಲ್ಲಿ ಅವರ ಕೈಯಿಂದ ಆಯುಧ ಜಾರಿ ವೃತ್ರಾಸುರನ ಪಾದದತ್ರ ಬೀಳತಾ ಇದೆ. ವೃತ್ರಾಸುರ ನೋಡತಾ ಇದ್ದಾನೆ. ಇಂದ್ರ ತುಂಬಾ ಸಂಕೋಚ ಪಟ್ಟುಕೊಳ್ತಾ ಇದ್ದಾರೆ. ಇಂದ್ರದೇವರು, ಅಯ್ಯೋ ಶತ್ರುವಿನ ಪಾದದತ್ರ ಬಿದ್ದ ಆಯುಧವನ್ನ ಹೇಗೆ ತಗೊಳ್ಳಿ ಅಂತ. ಆ ಪರಿಸ್ಥಿತಿಯಲ್ಲಿ ವೃತ್ರಾಸುರ ತುಂಬಾ ಸುಂದರವಾದ ಮಾತನ್ನು ಮಾತಾಡುತ್ತಾ ಇದೆ. ಇಂದ್ರ ಯುದ್ಧದಲ್ಲಿ ಜಯಾಪಜಯ ದೈವಾಧೀನ, ನೀನು ಯಾಕೆ ಚಿಂತೆ ಮಾಡ್ತಾ ಇದೀಯ? ಆಯುಧ ರೂಪದಲ್ಲಿ ನನ್ನ ಸ್ವಾಮಿ ನನ್ನ ಮೋಚನೆ ಮಾಡಲಿಕ್ಕೆ ಬಂದಿದ್ದಾನೆ, ಆದ್ದರಿಂದ ಆಯುಧ ತಗೋ, ಸಂಕೋಚ ಮಾಡಬೇಡ, ಪ್ರಹಾರ ಮಾಡು ಅಂತ ಹೇಳ್ತಾ ಇದ್ದಾನೆ. ಇಂದ್ರ ದೇವರಿಗೆ ಆಶ್ಚರ್ಯ, ದೈತ್ಯನಾದರೂ ಕೂಡ ಇಂತಹ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದೆಯಲ್ಲ ಅಂದಾಗ ವಿಶೇಷವಾಗಿ ಭಗವಂತನ ಸ್ತೋತ್ರ ಬರ್ತಾ ಇದೆ. ಹೇಳ್ತಾ ಇದ್ದಾನೆ, ಸ್ವಾಮಿ ವಿಶೇಷವಾಗಿರತಕ್ಕಂಥ ಜಗತ್ತನ್ನ ಸೃಷ್ಟಿ ಮಾಡಿ ಪಾಲನೆ ಮಾಡಿ ಸಂಹಾರ ಮಾಡತಕ್ಕಂಥ ನೀನು ನನ್ನ ಉದ್ಧಾರ ಮಾಡಯ್ಯ. ಅಷ್ಟೇ ಅಲ್ಲ ಹೇಳ್ತಾ ಇದ್ದಾರೆ, ಅಜಾತ ಪಕ್ಷಾಹ ಇವ ಮಾತರಂ ಖಗಾಹ. ಹೇಗೆ ಪಕ್ಷವೇ ಬಾರದೇ ಇರುವಂತಹ ಚಿಕ್ಕ ಚಿಕ್ಕ ಮರಿಗಳು, ಪಕ್ಷಿಯ ಮರಿಗಳು ತಾಯಿ ಪಕ್ಷಿಗಾಗಿ ತುಂಬಾ ಒದ್ದಾಡ್ತಾ ಇರುತ್ತೋ, ಕಾಯ್ತಾ ಇರುತ್ತೋ, ಅದೇ ರೀತಿಯಲ್ಲಿ ನಿನ್ನ ಅನುಗ್ರಹಕ್ಕಾಗಿ ನಾನು ಕಾದಿದ್ದೇನೆ, ನನ್ನನ್ನು ಬೇಗ ಉದ್ಧಾರ ಮಾಡಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಇಂದ್ರ ದೇವರಿಗೆ ಆಶ್ಚರ್ಯ, ದೈತ್ಯ ಯುದ್ಧದ ಮಧ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾನಲ್ಲ ಅಂತ. ಕೊನೆಗೆ ಇನ್ನೊಂದು ಕೈಯನ್ನ ಕತ್ತರಿಸ್ತಾ ಇದ್ದಾರೆ, ಬಾಯಿ ತೆಗೆದು ಆನೆ ಸಹಿತವಾಗಿ ಇಂದ್ರದೇವರನ್ನ ನುಂಗಿಬಿಡುತ್ತಾ ಇದ್ದಾನೆ ವೃತ್ರಾಸುರ. ಅಂತಹ ಸ್ಥಿತಿಯಲ್ಲಿ ಒಳಗೆ ಹೋದಂತಹ ಇಂದ್ರದೇವರು ವೃತ್ರಾಸುರನ ಹೊಟ್ಟೆಯನ್ನು ಸೇಡಿಕೊಂಡೇ ಹೊರಗೆ ಬರುತ್ತಾ ಇದ್ದಾರೆ. ಅವರ ಸಂಹಾರ ಆಯಿತು. ಪ್ರಶ್ನೆ ಬಂತು, ಯಾರಯ್ಯ ಈ ವೃತ್ರಾಸುರ? ಇಷ್ಟು ಭಗವಂತನ ಸ್ತೋತ್ರ ಮಾಡತಕ್ಕಂಥವ ಈ ಲಕ್ಷಣ ಹೇಗೆ ಬಂತವನಿಗೆ ಅಂದರೆ ಅಲ್ಲಿ ಹೇಳುತ್ತಾರೆ, ಚಿತ್ರಕೇತು ನಾಮಕ ರಾಜ ಭಗವಂತನ ವಿಶೇಷ ಭಕ್ತ, ಆದರೆ ಸಂಸಾರದ ಮೇಲೆ ವ್ಯಾಮೋಹ ಹೋಗ್ಲಿಲ್ಲ, ಮಕ್ಕಳಿಗಾಗಿ ಒದ್ದಾಡತಾ ಇದ್ದಾನೆ. ಆಂಗೀರಸರು ಗುರುಗಳು ಅವರು ಬಂದು ಹೇಳಿದರು, ಬೇಡಯ್ಯ ನಿನಗೆ ಸಂತಾನ ಪ್ರಾಪ್ತಿ ಇಲ್ಲ, ಮಕ್ಕಳಿಗಾಗಿ ಒದ್ದಾಡಬೇಡ ಅಂದರು. ಆದರೂ ಒದ್ದಾಟ ಬೀಳಲಿಲ್ಲ. ಅಳತಾ ಇರುವಾಗ ಸರಿ ಒಂದು ಮಗು ಆಗುವಂತೆ ಮಾಡುತ್ತೇನಷ್ಟೇ, ಅದು ಇರುತ್ತೋ ಬಿಡುತ್ತೋ ಸ್ವಾಮಿಯ ಸಂಕಲ್ಪ. ಮಗುವನ್ನ ಕೊಟ್ಟರು. ಆ ಮಗು ಹುಟ್ಟಿದ ಕೂಡಲೇ ಮಿಕ್ಕ ಹೆಣ್ಣಂದರೆಲ್ಲ ಸೇರಿಕೊಂಡು ಆ ಮಗುವಿಗೆ ವಿಷ ಪ್ರಯೋಗ ಮಾಡಿ ಸಾಯಿಸಿಬಿಟ್ರು. ಮತ್ತು ಮಗನಿಗಾಗಿ ಅತ್ತ. ಆಗ ಮತ್ತು ನಾರದರು ಆಂಗಿರಸರು ಬರ್ತಾ ಇದ್ದಾರೆ, ಮಗುವನ್ನ ಬದುಕಿಸಿಕೊಡತಾ ಇದ್ದಾರೆ. ಇನ್ನೂ ಬುದ್ಧಿ ಬರಲಿಲ್ಲ, ಅದಕ್ಕೆ ಮಗುವಿನ ಮೂಲಕ ಬರಲಿ ಅಂತ ಮಗುವನ್ನು ಬದುಕಿಸಿದರೆ ಮಗು ಹೇಳುತ್ತಾ ಇದೆ, ಅಲ್ಲ ಅಪ್ಪ ಅಂತ ಹೇಳ್ತಾ ಇದ್ದೀರಾ, ನನಗೆ ಎಷ್ಟು ಜನ್ಮಗಳು ಬಂದು, ಅದರಲ್ಲಿ ಎಷ್ಟು ಜನ ಅಪ್ಪ ಅಮ್ಮಂದರು ಬಂದು ಹೋದ್ರು, ಇವರು ಎಷ್ಟನೆಯವರು ಯಾರಿಗೆ ಗೊತ್ತು? ಆದ್ದರಿಂದ ನನಗೆ ಈ ಜನ್ಮದಲ್ಲಿ ಬೇಗ ಸತ್ತು ಹೋಗುವ ಭಾಗ್ಯ ನನಗೆ ಕೊಟ್ಟಿದ್ದಾರೆ ಸ್ವಾಮಿ, ಹೆಚ್ಚು ದುಃಖ ಪಡದೆ ಮತ್ತು ಅದು ಕಳೆಕೊಂಡು ಈತನ ರಾಜ್ಯಕ್ಕಾಗಿ ನಾನು ಯಾಕೆ ಬದುಕಲಿ, ದಯವಿಟ್ಟು ಅಪ್ಪಣೆ ಕೊಡಿ ನಾನು ಹೊರಡುತ್ತೇನೆ ಅಂತ ಜೀವ ಹೊರಟು ಬಿಟ್ಟ. ಆಗ ಜ್ಞಾನೋದಯ ಆಯಿತು. ಆಂಗೀರಸರ ಕರುಣೆಯಿಂದ ನಾರದರ ಅನುಗ್ರಹದಿಂದ ಸಂಕರ್ಷಣ ಮಂತ್ರವನ್ನು ಪಡೀತಾ ಇದ್ದಾರೆ. ಸಂಕರ್ಷಣ ಮಂತ್ರವನ್ನ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಪಾತಾಳ ತರದಲ್ಲಿರುವ ಶೇಷಾಂತರ್ಯಾಮಿ ಭಗವಂತನ ದರ್ಶನ ಮಾಡುತ್ತಾ ಇದ್ದಾರೆ. ಶೇಷಾಂತರದ ಭಗವಂತನನ್ನ ಚಿಂತನೆ ಮಾಡುತ್ತಾ ಹೇಳ್ತಾ ಇದ್ದಾರೆ, ಎಂ ವೈ ಸ್ವಸಂತ ಮನುವಿಶ್ವ ಯುಜ ಸ್ವತಂತಿ ಚೇಕಿ ತಾನ ಮನುವೃತ್ತಯ ಉಚ್ಚತಂತಿ ಭೂಮಂಡಲಂ ಸಪ್ಷಪಾಯತಿ ಯಶ್ಚ ಮೂರ್ಧನಿ ತಸ್ಮೈ ನಮೋ ಭಗವತೆಸ್ತು ಸಹಸ್ರ ಮೂರ್ಧನೆ. ಅಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಶಶಾಂತರ್ಗದ ಸಂಕರ್ಷಣ ಎಂ ವೈ ಸ್ವಸಂತ ಮನುವಿಶ್ವ ಸುಜಸ್ವತಂತಿ, ಯಾರು ಶ್ವಾಸ ಮಾಡುತ್ತಾ ಇದ್ದರೆ ಶ್ವಾಸ ಬಿಡಿಸಿದರೆ ಇಡೀ ಜಗತ್ತು ಶ್ವಾಸ ಆಡುತ್ತೋ ಅವನೇ ಶಶಾಂತರ್ಗದ ಭಗವಂತ. ನಮಗೊಂದು ರಹಸ್ಯ ಗೊತ್ತಿಲ್ಲ, ನಮ್ಮೊಳಗೆ ಮುಖ್ಯ ಪ್ರಾಣ ದೇವರು ಶ್ವಾಸ ಮಾಡಿಸೋದು ಹೌದು, ಆದರೆ ಯಾರ ಮೂಲಕ? ಶೇಷದೇವರ ಮೂಲಕ. ಶೇಷದೇವರು ಜೀವಾಭಿಮಾನಿಗಳು, ಜೀವಾಭಿಮಾನಿಗಳಾದ ಶೇಷದೇವರ ಮೂಲಕ ಭಗವಂತ ನಮಗೆ ವಿಶೇಷವಾಗಿರತಕ್ಕಂಥ ಶ್ವಾಸಾದಿ ವೃತ್ತಿಗಳನ್ನು ಕೊಡುತ್ತಾರೋ. ಚೇಕಿ ತಾನ ಮನೋವೃತ್ತಯ ಉಚ್ಚತಂತಿ, ಯಾರು ಎಲ್ಲ ಜೀವರಾಶಿಗಳಲ್ಲಿ ಇದ್ದುಕೊಂಡು ಚಲನೆ ಮಾಡಿಸಿದರೆ ಎಲ್ಲರಲ್ಲಿ ಚಲನವಲನ ಉಂಟಾಗ್ತಾ ಇದೆಯೋ. ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ಧನಿ, ಯಾರ ತಲೆಯ ಮೇಲೆ ಇಡೀ ಭೂಮಂಡಲವೇ ಸಾಸಿವೆ ಕಾಳಿನಂತೆ ಇದೆಯೋ ಅಂತ ಸಹಸ್ರಮೂರ್ಧನೇ ನಮೋಸ್ತು ತಸ್ಮೈ ಭಗವತೆ ಅಂತ ಶೇಷಾಂತರ್ಕಥನಾದ ಸಾವಿರ ವಿಶೇಷವಾದ ಹೆಡೆಗಳು ಹೊತ್ತುಕೊಂಡಿರುವಂತಹ ಭಗವಂತ ನಿನಗೆ ನಮೋ ನಮಃ ಅಂತ ದೇವರಿಗೆ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದಾರೆ. ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಅಪ್ಪ ಬಹಳ ಒಳ್ಳೆಯದು. ಎನ್ನಾರದ ಅಂಗೀರೋಭ್ಯಾಂತೆ ವ್ಯಾಕೃತಂ ಮಮ ಶಾಸನಂ ಸಂಸಿದ್ಧೋಸುತಯಾರಾಧನ್ ವಿದ್ಯೆಯ ದರ್ಶನಕ್ಷಮೆ. ತುಂಬಾ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ ದೇವರು. ಇಲ್ಲಿ ನಾರದರು ಆಂಗಿರಸರು ನಿನಗೆ ನನ್ನ ಮಂತ್ರವನ್ನ ಕೊಟ್ಟರಲ್ಲ, ಅದನ್ನ ಸಿದ್ಧಿ ಮಾಡಿಕೊಂಡಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಒಳಗಿನ ಮಾತು ನೋಡಿ, ನಾರದ ಅಂಗೀರೋಭ್ಯಾಂತೆ ವ್ಯಾಕೃತಂ ಮಮ ಶಾಸನ. ಆ ನಾರದರು ಅಂಗೀರಸರು ಏನು ಹೇಳಿದರಲ್ಲ, ನಿನಗೆ ನನ್ನ ಮಂತ್ರ ಹೇಳಿದ್ದು ಯಾರು ಅಂತ ಹೇಳ್ಕೊಂಡಿದ್ಯಾ? ನಾನೇ ಅವರಲ್ಲಿ ನಿಂತು ನನ್ನ ಮಂತ್ರ ನಿನಗೆ ಕೊಟ್ಟದ್ದು. ನಾನೇ ನಿನ್ನಲ್ಲಿ ನಿಂತು ನನ್ನ ಮಂತ್ರವನ್ನು ಜಪ ಮಾಡಿಸಿತ್ತು. ನಾನೇ ನಿನ್ನಿಂದ ಮಾಡಿಸಿದ ಒಂದು ಜಪಕ್ಕೆ ಒಳಿದು ಅನುಗ್ರಹ ಮಾಡುತ್ತಾ ಇರೋದು. ಆದ್ದರಿಂದ ನೀನು ನನ್ನ ದರ್ಶನದಿಂದ ವಿದ್ಯೆಯಿಂದ ಸಿದ್ಧನಾಗಿದ್ದೀಯ. ಆದ ಕಾರಣ ನೀನು ಚಿತ್ರಕೇತು ನಾಮಕ ಗಂಧರ್ವನಾಗುವಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದೃಷ್ಟ ಸುಧಾಭಿ ಮಾತ್ರಾಭಿ ವಿಮುಕ್ತ ಸ್ವೇನ ತೇಜಸ ಜ್ಞಾನ ವಿಜ್ಞಾನ ಸಂತೃಪ್ತೋ ಮದ್ಭಕ್ತ ಪುರುಷೋ ಭವೇತ್. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ವಿಶೇಷವಾಗಿರತಕ್ಕಂಥ ನನ್ನ ಅನುಗ್ರಹ ಪಡೆದಿದ್ದೀಯ, ಜ್ಞಾನ ವಿಜ್ಞಾನಗಳನ್ನ ಪಡೆದಿದ್ದೀಯ, ನನ್ನ ಭಕ್ತನಾದವರು ಸಂಸಾರವನ್ನ ಬಿಡಿಸಿಕೊಂಡು ಜ್ಞಾನ ವಿಜ್ಞಾನಗಳನ್ನ ಚೆನ್ನಾಗಿ ಪಡೆದುಕೊಂಡು ಮುಕ್ತರಾಗಿ ಬಿಡುತ್ತಾರೆ. ಆ ರೀತಿಯಲ್ಲಿ ನೀವು ಜ್ಞಾನ ವಿಜ್ಞಾನ ಸಂಪನ್ನೋ ಧಾರೆಯನ್ನಾಗು ಸಿದ್ಧತಿ, ವಿಶೇಷವಾಗಿ ನೀನು ಸಿದ್ಧನಾಗ್ತೀಯ, ಸಿದ್ಧಶೀ ಅಂತ ಹೇಳ್ತಾ ಇದ್ದಾರೆ. ಅವಾಗೆ ವಿಶೇಷವಾಗಿ ತಾನು ಭಗವಂತನ ದರ್ಶನ ಮಾಡ್ತಾ ಇರುವ ಕಾಲಕ್ಕೇನೆ ಭಗವಂತ ಅಂತರ್ಧಾನ ಆಗ್ತಾ ಇದ್ದಾನೆ. ನಂತರ ವಿದ್ಯಾಧರನಾದ ವಿದ್ಯಾಧರ ಚಿತ್ರಕೇತು ಸಚಾರ ಗಗನೇಚರ, ವಿಶೇಷವಾಗಿ ಆಕಾಶದಲ್ಲಿ ತಿರುಗಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಎಲ್ಲ ವಿದ್ಯಾಧರರ ಗಣಗಳಿಂದ ಕೂಡಿಕೊಂಡು ತಿರುಗ್ತಾ ಇದ್ದಾರೆ. ಸಯೇಕದ ವಿಮಾನೇನ ವಿಷ್ಣು ದತ್ತೇನ ಭಸ್ವದ ಗಿರಿಶಂ ದೃಶೇ ಗಚ್ಚನ್ ಪರೀತಂ ಸಿದ್ಧಚಾರಣೈ. ಒಂದು ಸಲ ವಿಮಾನದಲ್ಲಿ ಹೋಗ್ತಾ ರುದ್ರದೇವರನ್ನ ಕೈಲಾಸದಲ್ಲಿ ನೋಡುತ್ತಾ ಇದ್ದಾರೆ. ಪಾರ್ವತೀದೇವಿಯನ್ನು ಆಲಿಂಗನ ಮಾಡಿಕೊಂಡು ತೊಡೆಯಲ್ಲಿ ಕೂಡಿಸಿಕೊಂಡು ಸಭೆಯಲ್ಲಿದ್ದಾರೆ ರುದ್ರದೇವರು. ಈ ಭಂಗಿಯನ್ನು ನೋಡಿ ಅವರು ಜಹಾತ ಉಚ್ಚೈಹಿತದಂತಿಗೆ ನಗತಾ ಹೇಳಿದರಂತೆ. ಅಂದರೆ ದೊಡ್ಡವರನ್ನು ನೋಡಿ ಅವರು ಯಾಕೆ ಏನಿದ್ದಾರೆ ಎಂಬುದು ತಿಳಿಯದೆ ಇವರೂ ಸಿದ್ಧರೇ ಆದರು. ಆದರೆ ಪಾರ್ಥ ಕರ್ಮ ಯಾರಿಗೂ ಬಿಟ್ಟದ್ದಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಏಷ ಲೋಕ ಗುರು ಸಾಕ್ಷಾತ್ ಧರ್ಮಭಕ್ತ ಶರೀರಣಾಂ ಆಸ್ತೆ ಮುಖ್ಯ ಸ್ವಭಾಯಾಂ ವೈ ವಿಜಯಭೂತ ಬಾಯ. ಅಲ್ಲ, ಹೆಂಡತಿಯನ್ನ ತೊಡೆ ಮೇಲೆ ಕೂರಿಸಿಟ್ಟುಕೊಂಡು ಈಗ ಕೂತಿದ್ದಾನಲ್ಲ, ಇದರಲ್ಲಿ ಲೋಕಕ್ಕೆ ಗುರುವಾಗಿದ್ದಾನೆ ಅಂತ ತುಂಬಾ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅವಾಗೇ ಸಿಟ್ಟಿನಿಂದ ಪಾರ್ವತೀದೇವಿ ಹೇಳುತ್ತಾ ಇದ್ದಾರೆ, ಯದ್ಯಪಿ ಅದಕ್ಕೆ ಉತ್ತರ ಏನು? ಸಭಾದಲ್ಲಿ ಆ ರೀತಿಯಾಗಿ ಕೂಡಬಹುದೋ? ಅಂದರೆ ಯಾವ ಆ ರೀತಿಯಾದಂತಹ ಅಲಿಂಗನ ಮಾಡಿಕೊಂಡು ಕೂತಿರುವಂತಹ ಪಾರ್ವತಿ ಪರಮೇಶ್ವರರ ಸ್ಮರಣೆ ಮಾಡಿದರೆ ಸಾಕು ಜೀವಿಗೆ ಸಂಸಾರದಲ್ಲಿ ಬರುವಂತಹ ನಾನಾ ಉಪದ್ರವಗಳು ಪರಿಹಾರ ಆಗಿಬಿಡುತ್ತೋ? ಮಹಾ ವೈರಾಗ್ಯಶಾಲಿಗಳು ಅವರು, ಕಾರಣದಿಂದಲೇನೆ ಜಗತ್ತಿಗೆ ಯಾರ್ಯಾರು ಆ ರೀತಿಯಾದ ಉಪಾಸನೆಯನ್ನು ಮಾಡುತ್ತಾರೋ ಅಂತವರಿಗೆ ಜ್ಞಾನ ವಿಜ್ಞಾನಗಳನ್ನು ಕೊಡುವುದಕ್ಕಾಗಿಯೇ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಅದು ತಿಳಿಯದೆ ಚಿತ್ರಕೇತು ಹೀಗೆ ಅಪಹಾಸ ಮಾಡಿದಾಗ ಅವರು ಹೇಳ್ತಾ ಇದ್ದಾರೆ, ಅಯಂತಿ ಮಧುನಾ ಲೋಕೆ ಶಾಸ್ತ್ರ ದಂಡಧರ ಪ್ರಭು. అస్మద్విధానాం దుట్టానాం నిర్లజ్జానాం నిషేధకృత్. అలాగే పర్వతీదేవి హేడతా అవుతాడు, హౌదా నీ మరణ ఉద్దవం ఉంది అప్ప, నవేరు ధర్మం కింద పద్మయోని ధర్మం అన్న బ్రహ్మదేవుడికి తెలుపండి లేను, అవరు నమ్మ ఎందుకు హేళ్ళ నా బ్రహ్మపుత్ర భృగులు నారదరు మొదలాదవరు ఎల్లరూ కూడా నమ్మకి నమస్కారం పడి వస్తారే, అవరికి గుర్తాగలేరు నిలగే మాత్రం గుర్తాయితో ఇది సరియల్ల అంత. నవై కుమార కపిలో మనస్సయ్యే ఏనో నిషేధంకి అతివర్తి నంభరం రుద్రదేవుడు ఈ రీత్యాగి అతివర్తిగడు అందరే సరియాగిల్ల అంత హేళవు నీ ఒప్పనయాగిద్దాలి. ఆద్దరింద హేళ్తా ఇద్దారు ఏషాం అనుధ్యేయ పదార్థ యుద్ధం జగద్గురు మంగళ మంగళం స్వయం మంగళకే మంగళ నమ్మ స్వామి. యారో రుద్రదేవుడు అంత జగన్ మంగళ ఎవరు జగద్గురు అనుధ్యేయ పదార్థ యుద్ధం యావాగ్లు కూడా సిద్ధవు బ్రహ్మచారిగలు సదా చింతన మాడతక్కంథ మహాబ్రహ్మచారిగలు ఇంతవరన్న నక్షత్ర బంధు పరిహూల సూర్యం ప్రజాచుదత్త త్రయం దండ్యహ. ఇవి నువ్వు క్షత్రియనాగిట్టు విద్యాచరణాదియ సొక్కు జాస్తి ఆయితల్లవో అదక్క నీకు దండబేకు అంత హెడతా ఇద్దారు. నాయే మరహతి వైకుంఠ పాద మూలోపసర్పణం సంభావితాత్మ నిస్తబ్ద సాధువిన్ పరిపాషితం. ఇంకా శాప పడతా ఇద్దారు నోడి, సంపత్తు నమ్మిందు తగుండ్రే అడ్డి ఇల్ల అదరే హెడతా ఇద్దారు. దొడ్డవరన్న అపహాస మాడిదరే ఏనాగుతె ఎంబుదక దొడ్డ అంత హెడతారే. దొడ్డవరన్న అపహాస మాడిదరె నమ్మ సంపత్తు హోగోదల్ల, నిజవాద సంపత్తే హోగిబిడుతే. యావు నిజవాద సంపత్తు? వైకుంఠ పాద మూలోప సర్పణం దేవర చింతన మాడువ భాగ్యమే నినగ దూరాగలి. శ్రీహరియ చింతన మాడి అదరింద పడిన ఈ పదవి ఇంద నీకు సొక్కు బందిదేయల్లో నినగ దేవర చింతన సదా బరుతాయిదే అంత సొక్కు బరుతాయిదే అల్లవో. ಹಾಗಾದರೆ ನಿನಗ ಆ ದೇವರ ಚಿಂತನೆ ಇಲ್ಲದಂತಹ ಜನ್ಮ ಬರಲಿ ಅಂತ ಸ್ತಬ್ಧನಾಗಿರುವಂತ ಶಾಪ ಕೊಡತಾ ಇದ್ದಾರೆ. ಅವಾಗೆ ಏವಂ ಶಕ್ತ ಚಿತ್ರಕೇತು ವಿಮಾನಾದ ವರುಕ್ಕೆ ಸಹ ಪ್ರಸಾದಯಾಮಾದ ಕೃತಿ ಮೂರ್ಧನ ನಮ್ರೇಣ ಭಾರತ. ಅದು ಶಾಪ ಕೊಟ್ಟ ಕೂಡಲೇ ಚಿತ್ರಕೇತುವಿನೊಳಗಿರತಕ್ಕಂಥ ಅಹಂಕಾರಾದಿಗಳೆಲ್ಲ ಹೋಗಿಬಿಡುತ್ತೆ. ತಾಯಿ ಹತ್ರ ಬರ್ತಾ ಇದ್ದಾರೆ, ನಮಸ್ಕಾರ ಮಾಡುತ್ತಾ ಇದ್ದಾರೆ, ತಳಿಬಾಗಿ ನಮಸ್ಕಾರ ಮಾಡಿ ಪ್ರತಿಗೃಹಾಮಿತೆ ಶಾಪಂ ಆತ್ಮನೋ ಅಂಜಲಿನ ಅಂಬಿಕೆ. ಅಮ್ಮ ನೀನು ಕೊಟ್ಟ ಶಾಪ ನಾನು ಕೈ ಜೋಡಿಸಿ ತಗೊಳ್ತಾ ಇದ್ದೇನೆ. ದೇವೈ ಮರ್ತ್ಯಾಯ ತೋಕ್ತಂ ಪೂರ್ವಂ ದುಷ್ಟಂ ವಿಕಸ್ಯತದು. ಇಲ್ಲಿ ತುಂಬಾ ಒಳ್ಳೆ ಒಳ್ಳೆ ಮಾತುಗಳು ಬರ್ತಾ ಇವೆ. ತತ್ವ ಹೇಗೆ ವಜ್ರಗಳನ್ನೇ ಸಿಡಿಸ್ತಾ ಇದ್ದಾರೆ. ಅಮ್ಮ ದೇವತೆಗಳು ನನ್ನಂತವರ ಮೇಲೆ ನೀವು ಶಾಪ ಕೊಡ್ತೀರಲ್ಲ, ಈ ಶಾಪ ಏನು ಈಗಿಂದಾಗಿ ಬಂದದ್ದಲ್ಲ, ಅದು ನನಗೆ ಗೊತ್ತು. ಏನದು? ಪೂರ್ವಂ ದುಷ್ಟಂಭಿತ ಸತತು. ಆ ಭಗವಂತ ಏನು ಮುಂದೆ ನಿರ್ಣಯ ಮಾಡಿದ್ದಾನೆ ಅದೇ ಪ್ರಕಾರ ನನಗೆ ಶಾಪ ಬರ್ತಾ ಇದೆ, ಆ ಪ್ರಕಾರವೇ ನನ್ನಿಂದ ಪ್ರವೃತ್ತಿ ಆಯಿತು. ಆದ್ದರಿಂದ ನಾನಿದಕ್ಕೆ ನಾನು ತೊಂದರೆ ಪಡ್ತಾ ಇಲ್ಲ. ಸಂಸಾರ ಚಕ್ರೆ ಏತಸ್ಮಿನ್ ಜಂತುವು ಅಜ್ಞಾನ ಮೋಹಿತ ಭ್ರಾಮ್ಯಂ ಸುಖಂಚ ದುಃಖಂಚ ಭೂತೆ ಸರ್ವತ್ರ ಸರ್ವದಾ. ಇವ ಹೇಳ್ತಾ ಇದ್ದಾರೆ ಈ ಸಂಸಾರ ಚಕ್ರದಲ್ಲಿ ಅಜ್ಞಾನದಿಂದ ಮೋಹಿತನಾಗಿ ಈ ಜೀವಿ ತಿರುಗಾಡತಾ ಇರ್ತಾನೆ, ಸುಖ ದುಃಖವನ್ನು ಉಣಲೇಬೇಕಿವ. ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ, ನೈವಾತ್ಮನ ಪರಶ್ಚಾತಿ ಕರ್ತಾ ಸ್ಯಾತ್ ಸುಖ ದುಃಖ ಯೋಹೋ ಕರ್ತಾರಂ ಮನ್ಯತೆ ಅಪ್ರಾಜ್ಞ ಆತ್ಮಾನಂ ಪರಮೇವಚ. ನಾವು ಮಾಡುವ ಕೆಟ್ಟ ಒಳ್ಳೆ ಕರ್ಮಗಳಿಗೆ ಕರ್ತೃ ಯಾರು ಅಂದರೆ ನಾನೇ ಅಂತ ಅಜ್ಞಾನಿಗಳು ತಿಳಿಯುತ್ತಾರೆ. ಭಗವಂತನೇ ಸ್ವತಂತ್ರ ಕರ್ತ ಅಂತ ವಿಶೇಷ ಜ್ಞಾನಿಗಳು ತಿಳಿಯುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಂತಹ ಮಾತುಗಳು ಬರ್ತಾ ಇವೆ ಚಿತ್ರಕೇತುವಿನ ಬಾಯಿನಲ್ಲಿ. ಗುಣ ಪ್ರವಾಹೇ ಏತಸ್ಮಿನ್ ಕಶ್ಚಾಪ ಕೋರು ಅನುಗ್ರಹ ಕಸ್ವರ್ಗ ನಗತ ಕೋವ ಕಿಂ ದುಃಖಂ ಸುಖಮೇವ ಚ ಹೇಳ್ತಾ ಇದ್ದಾರೆ. ಈ ಸಂಸಾರದಲ್ಲಿ ಯಾವುದು ಶಾಪ ಯಾವುದು ವರ ಅಮ್ಮ ಹೇಳು. ವರ ಅಂದುಕೊಂಡದ್ದು ಶಾಪ ಆಗ್ತಾ ಇದೆ, ಶಾಪ ಅಂದುಕೊಂಡದ್ದು ವರ ಆಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಏಕ ಸುಜಲಿ ಭೂತಾನಿ ಭಗವಾನ್ ಆತ್ಮನಾಯಯ ಯಶಾಂ ಬಂಧಂತೆ ಮೋಕ್ಷಂಚ ಸುಖಂ ದುಃಖಂಚ ನಿಷ್ಕಲ. ಭಗವಂತ ಸೃಷ್ಟಿ ಮಾಡಿ ಎಲ್ಲರಿಗೂ ಈ ಜನ್ಮದಲ್ಲಿ ಇಷ್ಟಿತ್ತು ಶಾಪ ಇತ್ತು ವರ ಇದು ಎಲ್ಲ ನಿರ್ಣಯ ಮಾಡಿ ಬಿಡ್ತಾ ಇದ್ದಾನೆ. ಅವ ಕೊಟ್ಟಿದ್ದೇ ಅಲ್ಲಮ್ಮ ಇದೆಲ್ಲ. ಇಲ್ಲಿ ಎಂಥ ಚಿಂತನೆ ಬರ್ತಾ ಇದೆ ಅಂದ್ರೆ ಹೇಳ್ತಾ ಇದ್ದಾರೆ, ಶಾಪ ಕೊಟ್ಟಿದ್ದು ನೀವಲ್ಲ, ಪಾರ್ವತಿದೇವಿಗೆ ಪ್ರಾರ್ಥನೆ ಮಾಡಿ ಹೇಳೋದು. ನೀವು ಶಾಪ ಕೊಟ್ಟಿದ್ರೆ ನೀವು ಶಾಪ ಕೊಟ್ಟಿದ್ದೀರಾ ಅಂತ ನಾನು ಹೇಳಬಹುದಾಗಿತ್ತು. ನಿಮ್ಮೊಳಗೆ ನಿಂತು ನನ್ನ ಸ್ವಾಮಿಯೇ ನನಗೆ ಶಾಪ ಕೊಡಿಸಿದ ನನ್ನ ಧರ್ಮಾನುಸಾರ, ಅದಕ್ಕೆ ನಾನು ಯಾಕೆ ದುಃಖ ಪಡಲಿ ಹೇಳ್ತಾ ಇದ್ದಾರೆ. ಇಲ್ಲ ಮುಂದೆ ಹೇಳ್ತಾ ಇದ್ದಾರೆ, ನಶ್ಚಿತ್ ದಲಿತ ಪ್ರದೀಪೋ ನ ಜ್ಞಾತಿ ಬಂಧುರು ನ ಪರ ನಸ್ವ ಸರ್ವ ಸಮಸ್ತ ಸರ್ವತ್ರ ನಿರಂಜನಸ್ಯ ಕುತೋನುರಾಗ ಕೃತಯೇವ ರೋಷ. ಸರ್ವತ್ರ ಸಮನಾಗಿರತಕ್ಕಂತಹ ಭಗವಂತ ಒಂದು ಸಲ ಒಬ್ಬರಿಂದ ಶಾಪ ಕೊಡಿಸ್ತಾನೆ, ಇನ್ನೊಂದು ಸಲ ವರ ಕೊಡಿಸ್ತಾನೆ. ಈ ಶಾಪವಾದರೂ ವರವಾದರೂ ಇಲ್ಲಿ ಚೆನ್ನಾಗಿ ನೋಡಿ ಅವರ ದೃಷ್ಟಿ, ನಮಗೆ ದೇವರು ಕೊಡಿಸಿದ ಶಾಪವಾದರೂ ವರವಾದರೂ ನಿಜವಾಗಿ ಎರಡೂ ವರವೇ. ಯಾಕಪ್ಪ ಹಾಗೆ ಹೇಳ್ತೀರಾ, ಶಾಪ ಅಂದ್ರೆ ದುಃಖ ಅಲ್ಲವೋ ಅಂದ್ರೆ ಹೇಳುತ್ತಾರೆ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಪದಗಳು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಇದು ಬೇಕು ಅಂತ ಹೇಳುತ್ತಾರೆ. ಏನೇ ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ಯಾವುದೇ ಆಗಲಿ, ಇದು ಎದುರಿಗಿರುವವರು ಕೊಡೋದಲ್ಲ, ಒಳಗಿರುವ ಭಗವಂತನೇ ಕೊಡತಾ ಇದ್ದಾನೆ. ಅದು ಬರೇ ಭಗವಂತ ಕೊಡುವುದಲ್ಲ, ಕರುಣೆಯಿಂದ ಭಗವಂತ ಕೊಡತಾ ಇದ್ದಾನೆ. ನನಗೆ ದುಃಖ ಕೊಟ್ಟ ಪರಮ ಕರುಣೆಯಿಂದ ಕೊಟ್ಟ. ಆದ್ದರಿಂದ ತಾಯಿ ನಿಮ್ಮ ಮೂಲಕ ನನಗೆ ಶಾಪ ಏನು ಬಂತಲ್ಲ, ಇದು ದೇವರು ಕರುಣೆಯಿಂದ ಕೊಟ್ಟದ್ದು, ಅದಕ್ಕೆ ನಾನು ಸ್ವೀಕಾರ ಮಾಡುತ್ತಾ ಇದ್ದೇನೆ ಅದು ಕೇಳ್ತಾ ಇದ್ದಾರೆ. ಅಥ ಪ್ರಸಾದಯೇ ನತ್ವ ಶಾಪ ಮೋಕ್ಷಾಯ ಭಾಮಿನಿ ಯನ್ಮನ್ಯತೆ ಅಸಾಧೋಕ್ತಂ ಮಮ ತತ್ಸನ್ನತಾಂ ಸತಿ. ಅಮ್ಮ ನಾನು ತಪ್ಪು ಮಾತಾಡಿದ್ದೇನೆ ಅಂತ ನಿಮಗೆ ಅನಿಸ್ತಾ ಇದೆ, ನಾನು ತಪ್ಪು ಮಾತಾಡಿದ್ದೇನೆ ಅಂತ, ಅದನ್ನು ಕ್ಷಮ ಮಾಡು. ಅಷ್ಟೇ ಹೊರತು ನಾನು ಶಾಪವನ್ನ ಮೋಕ್ಷಣೆ ಮಾಡುವಂತ ನಿನ್ನ ನಾನು ಕೇಳಿಕೊಳ್ಳಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಯಾಕೆ ಶಾಪಕ್ಕೆ ಮೋಕ್ಷಣ ಕೇಳಲಿಲ್ಲ, ಬಿಡಿಸುವವನಿದ್ದಾನೆ. ಶಾಪ ನಿಮ್ಮ ಮೂಲಕ ಕೊಡಿಸಿದವನು ಯಾರಿದ್ದಾರೋ ಅವನೇ ಬಿಡಿಸ್ತಾನೆ, ನನಗ್ಯಾಕೆ ಚಿಂತೆ ಅಂತ ಹೋಗಿ ಬಿಡ್ತಾ ಇದ್ದಾರೆ. ಇದು ವಿಷ್ಣು ಭಕ್ತರ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಅವಾಗೆ ರುದ್ರದೇವರು ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾರೆ, ಇದು ಪ್ರಸಾದ್ಯ ಗಿರಿಸವು ಚಿತ್ರಕೇತು ರವೀಂದ್ರ ಜಗಾಮ ಸ್ವೈಮಾನೇನ ಪಶ್ಯತೋ ಸ್ವಯಪಸ್ತಯೋ ಹೇಳ್ತಾ ಇದ್ದಾರೆ. ಅವರಿಬ್ಬರು ನೋಡಿ ನಗ್ತಾ ಇದ್ದಾರಂತೆ. ಯಾರು? ಪಾರ್ವತಿ ಪರಮೇಶ್ವರರು ಚಿತ್ರಕೇತುವನ್ನು ನೋಡಿ ನಗ್ತಾ ಇದ್ದಾರಂತೆ ಸಂತೋಷದಿಂದ. ಹೌದಯ್ಯ, ಹರಿಯ ಭಕ್ತರ ಲಕ್ಷಣವೇ ಇಂಥದ್ದು. ಪ್ರಾರಂಭ ಕರ್ಮಾನುಸಾರ ತಪ್ಪಾದರೂ ಕೂಡ ಅದನ್ನ ಹರಿಯ ಪಾದಕ್ಕೆ ಅರ್ಪಣೆ ಮಾಡಿ ಕೊನೆಗೆ ದೊಡ್ಡವರಲ್ಲಿ ಶ್ರೀಹರಿಯ ಚಿತ್ತವಿದು ಅಂತ ಶಾಪವನ್ನ ಸ್ವೀಕಾರ ಮಾಡಿ ಹೋದ್ನಲ್ಲ ಎಂತಾಯ್ತು. ಅದಕ್ಕೆ ರುದ್ರದೇವರು ಹೇಳ್ತಾ ಇದ್ದಾರೆ, ದುಷ್ಟವರ್ಷದಿ ವರ್ತಸಿ ಸುಷ್ಟೋಣಿ ಹರೇಯ ಅದ್ಭುತ ಕರ್ಮಣ ಮಹಾತ್ಮ್ಯಂ ವೃತ್ತ ವೃತ್ಯಾನ ನಿಸ್ಪೃಹಾಣ ಮಹಾತ್ಮನ. ನೋಡಿದೀಯ ಪಾರ್ವತಿ, ಅದು ಹೇಗಾಯ್ತು ನೋಡು. ದೇವರ ಅದ್ಭುತ ಕರ್ಮನಾಗಿರ್ತಕ್ಕಂಥ ದೇವರ ಚರ್ಯ, ಅವರ ಭೃತ್ಯ ಭೃತ್ಯ ಭೃತ್ಯರ ಲಕ್ಷಣ ನೋಡು ಹೇಗಿದೆ. ನಿಸ್ಪೃಹರಯ್ಯ ಮಹಾತ್ಮರಾಗಿದ್ದಾರೆ, ದೇವರ ಪಾದ ಅಂಟು ಬಂದ್ರೆ ಸಾಕು ಎಲ್ಲ ಈಗ ಆಗ್ಬಿಡ್ತಾ ಇದ್ದಾರೆ. ಎಲ್ಲರೂ ನಾರಾಯಣ ಪರಾಶ್ಚರವೇ ನ ಕುತಸ್ಥ ನಿಧ್ಯತಿ ಸ್ವರ್ಗಾಪ ವರ್ಗ ನರಕೇಶ್ವರಿ ತುಳಿಯ ಸದರ್ಶಿನ. ಅವರಿಗೆ ನರಕ ಬಂದರೂ ಒಂದೇ, ಸ್ವರ್ಗ ಬಂದರೂ ಒಂದೇ, ಏನಾದರೂ ಒಂದೇ, ಹರಿಯ ಪಾದ ಸ್ಮರಣೆ ಇದ್ರೆ ಸಾಕು. ಇದಯ್ಯ ಈ ನಾರಾಯಣ ಭಕ್ತರ ಲಕ್ಷಣ ಅಂತ ಹೊಗಳುತ್ತಾ ಇದ್ದಾರೆ. ಇನ್ನ ಅಲ್ಲಿ ರಹಸ್ಯವನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ದೇಹಿನಾಂ ದೇಹ ಸಂಯೋಗ ದ್ವಂದ್ವಾನೀಶ್ವರ ಲೀಲಯ ಸುಖಂ ದುಃಖಂ ಮೃತಿರ್ಜನ್ಮ ಶಾಪೋ ಅನುಗ್ರಹ ಏವಚ ಅವಿವೇಕ ಸುಧಕ್ಕುಂಸಹ ಅರ್ಥವೇದ ಇಹಾತ್ಮನಿ ಹೇಳ್ತಾ ಇದ್ದಾರೆ. ಈ ದೇಹ ಸಂಯೋಗದಿಂದ ನಮಗೆ ಇದು ಶಾಪ, ಈ ಶಾಪ ಆದ್ರೆ ಚೆನ್ನಾಗಿಲ್ಲ, ವರ ಆದ್ರೆ ಚೆನ್ನಾಗಿದೆ ಅಂತ ಈ ರೀತಿಯಾಗಿ ತಪ್ಪು ಕಲ್ಪನೆ ಬರ್ತಾ ಇದೆ ದೇಹ ಸಂಯೋಗದಿಂದ. ಆದರೆ ನಾರಾಯಣನ ನಾಮಸ್ಮರಣೆ ಮಾಡತಕ್ಕಂಥವರಿಗೆ ನಹಿಗರ್ಚದು ಜಪಾಶ್ರಯ ಯಾವುದೂ ಅವರಿಗೆ ಬೇಕಾಗಿಲ್ಲ. ಅರ್ಥ ಏನು ನಮಗೆ ಅರ್ಥ ಆದಂತೆ ಗೊಜಲು ಗೊಜಲಾಗಿದೆ. ಏನಿದು ಅಂದ್ರೆ ಹೇಳ್ತಾರೆ, ವರ ಅಂದ್ರೆ ಏನು? ದೇವರನ್ನ ಬಿಟ್ಟು ವಾಯುದೇವರನ್ನ ಬಿಟ್ಟು ಮಿಕ್ಕವರೆಲ್ಲರೂ ಕೊಡುವಂತಹ ವರಗಳೇನಿವೆ, ಮೋಕ್ಷ ಬಿಟ್ಟು ಕೊಡುವ ವರಗಳೇನಿವೆ, ಆ ವರಗಳು ಮೋಕ್ಷಕ್ಕಿಂತ ಬೇರೆ. ಶಾಪಗಳೇನಿವೆ ಅದರಿಂದ ಬರುವ ದುಃಖಗಳೇನಿವೆ ಮೋಕ್ಷಕ್ಕಿಂತ ಬೇರೆ. ಮೋಕ್ಷ ಸಾಧಕರಾದವರಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅಡ್ಡಿಯಾದ ಈ ಶಾಪ ದುಃಖಗಳು ಹೇಗೆ ಅಡ್ಡಿಯೋ ಅದಕ್ಕೆ ಸ್ವರ್ಗ ವರಗಳು ಕೂಡ ಹಾಗೆಯೇ ಅಡ್ಡಿ. ಯಾವುದಕ್ಕೆ? ಮೋಕ್ಷಕ್ಕೆ. ಅದಕ್ಕೆ ಸ್ವರ್ಗ ಆಗಲಿ ವರ ಆಗಲಿ ಶಾಪ ಆಗಲಿ ನರಕ ಆಗಲಿ ಎರಡೂ ನಮಗೆ ಮೋಕ್ಷಕ್ಕೆ ವಿರೋಧ, ಆದ್ದರಿಂದ ಎರಡೂ ಒಂದೇ ಶತ್ರುಗಳೇ ಅಂತ ನೋಡುತ್ತಾರೆ. ಆದ್ದರಿಂದ ಜ್ಞಾನಿಗಳಿಗೆ ಶ್ರೀಹರಿಯ ಪಾದ ಮೂಲ ಬಿಟ್ಟರೆ ಅದಕ್ಕೆ ಅಡ್ಡಿ ಮಾಡುವ ಸ್ವರ್ಗವು ದ್ವೇಷಕ್ಕೆ ಸಮಾನ. ಅಂದ್ರೆ ಅದನ್ನು ದ್ವೇಷ ಮಾಡುತ್ತಾರೆ, ನಮಗೆ ಆ ಸ್ವರ್ಗ ಬೇಡ, ದೇವರನ್ನ ದೂರ ಮಾಡುವ ಸ್ವರ್ಗ ನಮಗೆ ಬೇಡ. ಇದು ರಹಸ್ಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಮಾನ್ ಅವಿಸ್ಮಯ ಕಾರ್ಯ ಪುರುಷೇಶು ಮಹತ್ಸು ಮಹಾಪುರುಷಗತ್ತು ಶಾಂತೇಶು ಸಮದರ್ಶಿಸು ಹೇಳುತ್ತಾರೆ. ಅಪ್ಪ, ಇಂಥ ವಿಶೇಷವಾಗಿರತಕ್ಕಂತಹ ಶ್ರೀಹರಿಯ ಭಕ್ತರಿರ್ತಾರಲ್ಲ ಇಂಥವರಯ್ಯ ಇರಬೇಕಾಗಿದ್ದು ಇವರು ಸಮದರ್ಶಿಗಳು. ಅದರಿಂದ ಶಾಪ ಬಂದರೂ ಕೂಡ ಭಗವಂತನ ಪ್ರೇರಣೆಯನ್ನು ಸ್ವೀಕಾರ ಮಾಡಿ ಹೋಗಿದ್ದಾರೆ ಅಂತ ಹೇಳಿದಾಗ ಆಕೆ ಸಂತೋಷವಾಗಿ ಹೌದಲ್ಲ ಶ್ರೀಹರಿಯ ಭಕ್ತರು ಹೀಗಿದ್ದಾರೆ ಅಂತ ಆನಂದ ಪಟ್ಲು ದೇವಿ ಅಂತ ಹೇಳ್ತಾ ಇದ್ದಾರೆ. ಅವರೇ ವಿಶೇಷವಾಗಿ ಯಾರು ವೃತ್ರಾಸುರನಾಗಿ ಬಂದದ್ದು. ಇಲ್ಲಿ ಇನ್ನೊಂದು ರಹಸ್ಯವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಈ ಒಂದು ರಹಸ್ಯ ಈ ಶಕ್ತಸ್ತನದಲ್ಲಿ ಎಲ್ಲಾ ಕಡೆ ಬರ್ತಾ ಇದೆ. ದಕ್ಷ ಪ್ರಜಾಪತಿಗಳು ಕೊಟ್ಟ ಶಾಪವನ್ನ ನಾರದರು ತಡೆದು ಪ್ರತಿಶಾಪ ಕೊಡಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ದಕ್ಷ ಪ್ರಜಾಪತಿಗಳು ಕೊಟ್ಟ ಶಾಪವನ್ನ ಸ್ವೀಕಾರ ಮಾಡಿದ್ರು ತಲೆಬಾಗಿ. ಯಾಕೆ? ಕೊಟ್ಟದ್ದು ದಕ್ಷ ಪ್ರಜಾಪತಿಗಳಲ್ಲ, ಒಳಗಿರುವ ಸ್ವಾಮಿಯೇ ಕೊಡಿಸಿದ್ದು ಎಂಬ ಎಚ್ಚರ ಇದೆ. ಆದ್ದರಿಂದ ಸ್ವಾಮಿ ಕೊಟ್ಟದ್ದು ನಿನ್ನ ಚಿತ್ತ ಎನ್ನ ಭಾಗ್ಯ ಅಂತ ತಗೊಂಡ್ರು. ಇಲ್ಲಿ ಒಂದು ಪಂಕ್ತಿಯನ್ನು ಹೇಳ್ತಾ ಇದ್ದಾರೆ. ಇತಿ ಭಾಗವತೋ ದೇವ್ಯಾಹ. ಯಾರು? ಈ ಚಿತ್ರಕೇತು ನಾಮಕ ಗಂಧರ್ವ ವಿದ್ಯಾಧರ ತನ್ನಲ್ಲಿ ಸಂಕರ್ಷಣ ಮಂತ್ರ ಜಪದಿಂದ ಸಂಕರ್ಷಣ ನಾಮಕ ಭಗವಂತನ ಸನ್ನಿಧಾನ ಬಂದಿದ್ದರಿಂದ ಶೇಷದೇವರು ಅವರಲ್ಲಿ ಮಹಾ ವಿಶೇಷ ಸನ್ನಿಧಾನ ಇಟ್ಟಿದ್ದಾರೆ. ಇಬ್ಬರಲ್ಲಿ ಶೇಷದೇವರ ವಿಶೇಷ ಆವೇಶ, ಒಂದು ನರ ಇಂದ್ರನಲ್ಲಿ, ಇನ್ನೊಂದು ತೈಲ ಮಹರ್ಷಿಗಳಲ್ಲಿ. ತೈಲ ಮಹರ್ಷಿಗಳಲ್ಲಿ ಶೇಷದೇವರ ವಿಶೇಷ ಆವೇಶ, ಇನ್ನೊಂದು ಚಿತ್ರಕೇತು ನಾಮಕ ಗಂಧರ್ವನಲ್ಲಿ ಶೇಷದೇವರ ಆವೇಶ ಬಂದಿದೆ. ಅದು ಎಷ್ಟು ಆವೇಶ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ. ದೇವ್ಯಾಹ ಪ್ರತಿಶಪ್ತು ಅಲಂ ಕ್ಷಮ ಎಂತ ಮಾತು ನೋಡಿ, ಪಾರ್ವತೀದೇವಿಗೆ ಪ್ರತಿಶಾಪ ಕೊಡಲಿಕ್ಕೆ ತಾಕತ್ತಿತ್ತು ಈ ಚಿತ್ರಕೇತುವಿಗೆ. ಮೂರ್ಧನ ಚಂದ್ರಗ್ರಹೇ ಶಾಪಂ ಯಥಾವತ್ ಸಾಧುಲಕ್ಷಣಂ ಹೇಳುತ್ತಾ ಇದ್ದಾರೆ. ಆದರೆ ಆ ಶಾಪವನ್ನ ತಾಯಿ ಕೊಟ್ಟರೆ ಸ್ವೀಕಾರ ಮಾಡಿ ಹೋದ್ರು ಯಾಕೆ ನೀನೇನು ಶಾಪ ಕೊಡೋದು, ನಾನೇ ಶಾಪ ಕೊಡ್ತೇನೆ ಅಂತ ಹೇಳಲಿಲ್ಲ. ಯಾಕೆ? ಶಾಪ ಕೊಟ್ಟದ್ದು ಇವರಲ್ಲ, ಲಕ್ಷಣ ಹೇಳ್ತಾ ಇದ್ದಾರೆ, ನೀವೆಲ್ಲ ಕೊಟ್ಟದ್ದು. ಈ ಶಾಪ ನನಗೆ ಬರಬೇಕು ಅಂತ ಮೊದಲೇ ಫಿಕ್ಸ್ ಆಗಿದೆ. ಏನು? ಸ್ವಾಮಿ ಮೊದಲೇ ಬರೆದಿಟ್ಟಿದ್ದಾನೆ, ಆದ್ದರಿಂದ ಕೊಡಮ್ಮ ಅಂತ ಸ್ವೀಕಾರ ಮಾಡಿ ಹೋದ್ರು. ಇದಯ್ಯ ಸಾಧು ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ, ಇತಿಹಾಸವಿಮಂ ಪುಣ್ಯಂ ಚಿತ್ರಕೇತೋ ಮಹಾತ್ಮನ ಮಹಾತ್ಮ್ಯಂ ವಿಷ್ಣುಭಕ್ತಾನಾಂ ಶುತ್ವ ಬಂಧಾ ತ್ರಿಮುಚ್ಯತೆ. ಇದು ಮಹಾಪುಣ್ಯಕರವಾಗಿರ್ತಕ್ಕಂಥ ಚಿತ್ರಕೇತು ನಾಮಕ ಗಂಧರ್ವನ ಕಥಾ. ಇದು ಮಹಾಜ್ಞಾನಿ ಬಿಟ್ಟು ಬರ್ತಾ ಆತನ ಇತಿಹಾಸವನ್ನು ಯಾರು ಕೇಳಿದರೆ ಅವರು ಬಂಧಾತ ವಿಮುಚ್ಛತೆ ಈ ಬಂಧನದಿಂದ ಮೋಕ್ಷ ಪಡೀತಾರೆ. ಹೇಗೆ? ದಿನಾಗ್ಲೂ ಕೇಳ್ತಾ ಬಂದರೆ ದಿನಾಗ್ಲೂ ನಮ್ಮಲ್ಲಿ ಕೂಡ ಈ ರಾಗ ದ್ವೇಷಾದಿಗಳು ಕಡಿಮೆ ಆಗ್ತಾ 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 ನಾವು ಉದ್ಧಾರ ಆಗಿ ಬಿಡುತ್ತೇವೆ ಅಂತ ಕೇಳುತ್ತಾರೆ. ಇದನ್ನ ನಿತ್ಯವೂ ಹೇಳಿ, ಗಜೇಂದ್ರ ಮೋಕ್ಷ ಹೇಳಿದಂತೆ ನಿತ್ಯವೂ ಹೇಳಬೇಕಂತೆ. ಯಾರು ಈ ಚಿತ್ರಕೇತುವಿನ ಉಪಾಖ್ಯಾನ ಹೇಳಿಕೊಂಡ್ರೆ ಕೈಯೇತ ಪ್ರಾಗರುತ್ಥಾಯ ಶ್ರದ್ಧೆಯ ವಾಗ್ಯತಪ್ಪಣೆಯದ್ದು. ಯಾರಾದರೆ ಬೆಳಿಗ್ಗೆಂದು ಶ್ರದ್ಧೆಯಿಂದ ಹೇಳುತ್ತಾರೋ ಇತಿಹಾಸಂ ಹರಿಂ ಸ್ಮೃತ್ವ, ಇಲ್ಲಿ ಆ ಇತಿಹಾಸವನ್ನ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡುವಾಗ ಹರಿಯನ್ನ ಸ್ಮರಣೆ ಮಾಡೋದು ಬಿಡಬೇಡಿ. ಹರಿಂ ಸ್ಮೃತ್ವ ಅವಾಗೇನಾಗುತ್ತೆ, ಸಯಾತಿ ಪರಮಾಂಗತಿ, ಒಳ್ಳೆ ವಿಶೇಷ ಸದ್ಗತಿಯನ್ನು ಪಡೆಯುತ್ತಾರೆ. ಅದ ಕೊನೆಗೆ ಅಡಿಗೆ ಮಾಡಿ ಒಗ್ಗರಣೆ ಕೊಡಬೇಕಲ್ವಾ, ಕೊಡದಿದ್ರೆ ಅಡಿಗೆ ರುಚಿಯೇ ಬರಲ್ಲ, ನೈವೇದ್ಯಕ್ಕೂ ಬರಲ್ಲ. ಹಾಗಾದರೆ ಇಷ್ಟು ಕಥಾ ಕೇಳಿದ ಮೇಲೆ ಯಾರ ಕಥೆ ಇದು? ಚಿತ್ರಕೇತು ನಾಮಕ ಗಂಧರ್ವನ ವಿದ್ಯಾಧರನ ಕಥೆ ಅಂತ ಹೇಳಿದರೆ ಅಲ್ಲ, ಚಿತ್ರಕೇತು ನಾಮಕ ಆ ರಾಜನೊಳಗೆ ಚಿತ್ರಕೇತು ನಾಮ ಇಟ್ಟುಕೊಂಡ ಆ ಬಿಂಬಮೂರ್ತಿ ಏನಿದ್ದಾನಲ್ಲ ಅವನು ಮಾಡಿಸಿದ ಚರ್ಯ. ಚಿತ್ರಕೇತು ನಾಮಕನಾಗಿ ಚಿತ್ರಕೇತುವಿನೊಳಗೆ ನಿಂತು ಅವನಿಂದ ತಪಸ್ಸನ್ನು ಮಾಡಿಸಿ ಅವನಿಗೆ ವಿಶೇಷವಾಗಿ ಸಿದ್ಧಿಯನ್ನು ಕೊಟ್ಟು ಆ ಚಿತ್ರಕೇತುವಿನ ಮೂಲಕ ಇಡೀ ಚಿತ್ರವಾದಂತಹ ಕಥೆಯನ್ನು ನಮಗೆ ಕೊಟ್ಟಿರುವಂತಹ ಆ ಬಿಂಬಮೂರ್ತಿ ಏನಿದ್ದಾನಲ್ಲ ಆತನ ಕಥೆ ಇದು. ಹೌದಲ್ಲವೋ? ಆ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಬ್ಬರ ಕಥಾ ಶ್ರೀಹರಿಯ ಕಥಾ ಆಗುತ್ತೆ. ಇಲ್ಲದಿದ್ದರೆ ಮಾಮೂಲು ಮನುಷ್ಯರಂತೆ ದೇವತೆಗಳು ಅವರ ಕಥಾ ಅಂತ ಹೋಗಿಬಿಡುತ್ತೆ. ಈ ದೃಷ್ಟಿ ಬೆಳೆಯಬೇಕು ಅಂತ ಹೇಳ್ತಾರೆ. ಇನ್ನ ಕೊನೆಗೆ ಬಂದರೆ ಯಾವನಾದರೆ ಚಿತ್ರಕೇತು ನಾಮಕನಾದ ಚಿತ್ರಕೇತುವಿನೊಳಗಿರುವ ಬಿಂಬನ ಕಥಾ ಇದು, ಅವನು ಯಾರೋ ಅಲ್ಲ, ಅವನೇ ನನ್ನ ಬಿಂಬ ಅಂತ ಕೊನೆಗೆ ಕನೆಕ್ಷನ್ ಇಲ್ಲಿಗೆ. ಎಲ್ಲಾ ಕಥೆ ಕೇಳಬೇಕು, ಕೊನೆಗೆ ಆ ದೇವರನ್ನ ಕರ್ಕೊಂಡು ಬಂದು ನಮ್ಮ ಹೃದಯದಲ್ಲಿರುವ ಸ್ವಾಮಿಗೆ ಐಕ್ಯ ಚಿಂತನೆ ಮಾಡಬೇಕು. ಇವನೇ ಅಲ್ಲಿ ನಿಂತು ಮಾಡಿಸಿದ್ದು. ಚಿತ್ರಕೇತು ನಾಮದ ಗಂಧರ್ವನಿಗೆ ಅಪೂರ್ವವಾಗಿರತಕ್ಕಂತಹ ತತ್ವಜ್ಞಾನದ ಸುರಿನಡಿಯನ್ನ ಕೊಟ್ಟವ ನನ್ನ ಬಿಂಬನೇ. ಅದೇ ಬಿಂಬನೇ ನನಗೆ ಚೂರು ಜ್ಞಾನ ಕೊಡದೆ ಇಲ್ಲಿ ಕೂಡಿಸಿದ್ದು ಎಂಬ ಎಚ್ಚರವೂ ನಮಗೆ ಬಂದರೆ ಅವಾಗ ದೇವರತ್ರ ಅಪ್ಲಿಕೇಶನ್ ಹೊರಡತ್ತೆ. ಯಾಕೆ ಸ್ವಾಮಿ, ನಾನೇನು ಮಾಡಿದೆ, ಅವರೇನು ಮಾಡಿದ್ರು, ನನ್ನ ಚೂರು ಕರುಣೆ ಮಾಡಬಾರದೆ ಅಂತ ಹೊರಡುತ್ತೆ. ನಂತರ ಮತ್ತು ನೋಡುತ್ತಾ ಇದ್ದಾರೆ, ಇನ್ನೊಬ್ಬರು ಬಂದ್ರು ಮತ್ತು ಇಂದ್ರ ದೇವರನ್ನ ಕೊಲ್ಲುವವ ಬರಲಿ ಅಂತ ಕಶ್ಯಪರಿಂದ ವಿಶೇಷವಾಗಿ ಗರ್ಭವನ್ನ ಧಾರಣೆ ಮಾಡಿ ಕುಂಸವನ ವ್ರತವನ್ನ ಚೆನ್ನಾಗಿ ಧಾರಣೆ ಮಾಡುತ್ತಾ ಇದ್ದಾರೆ. ಹೇಳಿದ್ರು, ಗರ್ಭಧಾರಣೆ ಮಾಡಿದೀಯಾ, ಒಂದು ವರ್ಷ ಕಾಲ ನೀನು ವ್ರತವನ್ನ ಆಚರಣೆ ಮಾಡಿದರೆ ಮಗು ಹೊರಗೆ ಬಂದ್ರೆ ಇಂದ್ರನನ್ನ ಕೊಲ್ಲುತ್ತಾನೆ. ಯಾಕೆ ಅಂದರೆ ಇಂದ್ರನ ಮೇಲೆ ದಿತಿದೇವಿಗೆ ಶತ್ರುತ್ವ ಏನಿಲ್ಲ, ಒಳ್ಳೆಯವ ಅಂತ ಅಭಿಮಾನ ಇದೆ. ಆದರೆ ನನ್ನ ಮಕ್ಕಳನ್ನ ಕೊಲ್ತಾ ಇದ್ದಾನೆ ಎಂಬ ಸ್ವಲ್ಪ ಸಿಟ್ಟಿದೆ, ಅದಕ್ಕೆ ಅವನ್ನ ಕೊಲ್ಲಬೇಕು ಅಂತ. ಆದರೆ ನೋಡಿ ಹೇಳ್ತಾರೆ, ಪುತ್ರಸ್ಥೇ ಭವಿತಾ ಭದ್ರೆ ಇಂದ್ರಹ ದೇವ ಬಾಂಧವ ಸಂವತ್ಸರಂ ರಥಮಿದಂ ಯಜ್ಜಂಜೋ ಧಾರಯಿಷ್ಯತಿ. ಇಂದ್ರನನ್ನ ಕೊಲ್ಲುವಂಥವ ಬರ್ತಾನೆ, ದೇವಬಾಂಧವ ದೇವಬಂಧು ಆದವ ಬರ್ತಾನೆ ಅಂತ. ಆದರೆ ನೋಡಿ ಇಲ್ಲಿ ಒಂದು ಗೊತ್ತು ನಮ್ಮ ಕಥೆಯಲ್ಲ. ಮತ್ತೆ ಕಶ್ಯಪರು ವರ ಕೊಟ್ರಲ್ಲ, ನನಗೆ ವರ ಬೇಕು ಅಂದರೆ ಇಂದ್ರನನ್ನ ಕೊಲ್ಲುವ ಬರಲಿ ಅಂತ ಹೇಳಿದರೆ ಅಲ್ಲಿ ವರ ಕೇಳಿದ್ದೇನು ಇವರು ಕೊಟ್ಟದ್ದೇನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ಅದು ಕೇಳ್ತಾ ಇದ್ದಾಳೆ, ವರದೋಷಿ ಎಲಿನ್ ಬ್ರಹ್ಮನ್, ಹೇ ಸ್ವಾಮಿ ನನಗೆ ವರ ಕೊಡುವುದಾದರೆ ಪುತ್ರಂ ಇಂದ್ರ ಹಣಂ ಋಣೆ, ಇಂದ್ರನನ್ನು ಇಂದ್ರಹ ಇಂದ್ರನನ್ನು ಕೊಲ್ಲುವವ ಮೇಲರ್ಥ ಒಂದರ್ಥ. ಅದಕ್ಕೆ ಇನ್ನೊಂದರ್ಥ ಹಣ ಹಿಂಸಾ ಗತ್ಯೋಹೋ ಅಂತ ಧಾತುವಿಗೆ ಅರ್ಥ. ಹಣ ಶಬ್ದಕ್ಕರ್ಥ ಹಿಂಸೆ ಅಂತ, ಕೊಲ್ಲುವುದು ಅಂತ. ಇನ್ನೊಂದು ಗತಿ ಅಂತ ಅರ್ಥ, ಹಣ ಅಂತ. ಅಂದರೆ ಅನುಸರಿಸಿ ಹೋಗುವುದು ಅಂತ. ಮತ್ತೆ ಕೇಳಿದ್ದೇನು, ಇಂದ್ರ ಹನನಾದವ ಬೇಕು ಅಂತ. ಅವಾಗ ಇವರು ಹೇಳಿದ್ರು ಇಂದ್ರ ಹನನಾದವನಂತಾನೆ ಇಂದ್ರ ಅಷ್ಟೇ ಅಲ್ಲ ದೇವ ಬಾಂಧವ ಅಂದ್ರು. ದೇವ ಬಾಂಧವ ಅಂದ್ರೆ ಒಂದರಿಗೆ ದೈತ್ಯ ಅಂತ ಅರ್ಥ, ಇನ್ನೊಂದರ್ಥ ದೇವರಿಗೆ ದೇವತೆಗಳಿಗೆ ಬಾಂಧವನಾದವರು ಬರ್ತಾರೆ ಅಂತ. ನೋಡಿ ಇಂದ್ರ ಅಂದ್ರೆ ಇಂದ್ರನನ್ನ ಅನುಸರಿಸುವವರು ಹುಟ್ಟಲಿ ಅಂತ ಅವರು ಅನುಗ್ರಹ ಮಾಡಿಬಿಟ್ರು. ಇದು ಹಾಗೆ ಗೊತ್ತಾಗಲಿಲ್ಲ ನೋಡಿ, ಗೊತ್ತಾಗಲಿಲ್ಲ. ಹೊಟ್ಟೆ ಗರ್ಭದಲ್ಲಿ ವಿಶೇಷವಾಗಿ ತಾನು ಧಾರಣೆ ಮಾಡಿದ್ದಾಳೆ. ಅವರು ಹೇಳ್ತಾ ಇದ್ದಾಳೆ ನಹಿಂಸ್ಯಾತ್ ಸರ್ವಭೂತಾನಿ ನಶಮೇತ ನಾನ್ಯತಂವದೇತ್ ನಶಿಂಜಾತ ನಕರೋಮಾಣಿ ನಸ್ಪುಷೇತಮಂಗಲಂ. ಇದು ವ್ರತ ಇದೆ, ಈ ವ್ರತದಲ್ಲಿ ವಿಶೇಷವಾಗಿ ನಖಗಳನ್ನು ಕತ್ತರಿಸಬಾರದು, ಕೇಶಗಳನ್ನು ಕತ್ತರಿಸಬಾರದು. ಅಷ್ಟೇ ಅಲ್ಲ ಅಮಂಗಲವಾದ್ದನ್ನು ಮುಟ್ಟಬಾರದು. ನಾಕ್ಷುಸ್ನಾಯಾತ್ ನ ಕುಪ್ಪೇತ ನ ಸಂಭಾಷೇತ ದುರ್ಜನೈ ನವಸೈತ ಅಧೋ ವಾಸ ಸ್ವಜಂಬ ಅವಿಲ್ಲಿತ್. ತುಂಬಾ ಎಲ್ಲ ಪಟ್ಟಿ ಕೊಡ್ತಾ ಇದ್ದಾರೆ, ಹೀಗೆ ಹೀಗೆ ಮಾಡಿದರೆ ಮೇಲಿಗಾಗುತ್ತೆ, ಹೀಗೆ ಮಾಡಿದರೆ ಮೇಲಿಗಾಗುತ್ತೆ, ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಎಲ್ಲ ನಾವು ಬಿಡಬೇಕಾಗಿದ್ದು ಹೇಳ್ತಾ ಇದ್ದಾರೆ ಇಲ್ಲಿ. ನೋಚಿಷ್ಟಂ ಚಂಡಿಕ ಅನ್ನಂಚ ಸಾಮಿಷಂ ವೃಷಲಾಕೃತಂ ಗುಂಜಿತೋದಕ್ಕೆಯ ದೃಷ್ಟಂ ವಿವೇನ್ ಅಂಜಲಿನಾತ್ವ. ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಬಾಯಾರಿಕೆ ಆದರೆ ಪಾತ್ರೆ ಸಿಗಲಿಲ್ಲ, ಕೈಯಿಂದ ಕುಡಿತಾರೆ, ಹೇಳ್ತಾರೆ ನ ಅಂಜಲಿನ ಅಪಹ ಪಿಬೇತ್, ಕೈಯಿಂದ ನೀರು ಕುಡಿಯಬಾರದು. ಅಷ್ಟೇ ಅಲ್ಲ ವೃಷಲಾಹತಂ ಗುಂಜೀತ ನ ವೃಷಲ ಅಂದ್ರೆ ಶೂದ್ರ ಸ್ತ್ರೀಯರು ತಂದಿರತಕ್ಕಂಥ ಅನ್ನವನ್ನ ಸ್ವೀಕಾರ ಮಾಡಬಾರದು. ಶೂದ್ರ ಪಾಚಿತ ಅನ್ನ ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಶೂದ್ರ ಪಾಚಿತ ಅನ್ನ ಅಂದ್ರೆ ಹೋಟ್ಲಿಗೆ ಹೋಗುವುದು, ಹೋಟೆಲ್ ಅವರೇ ಎಲ್ಲ ಇರೋದು. ಶೂದ್ರ ಪಾಚಿತ ಅನ್ನ ಸ್ವೀಕಾರ ಮಾಡಬಾರದು. ನಾ ಸ್ವಲ್ಪ ಗಟ್ಟಿಯಾಗಿ ಮಾತಾಡುವುದಾದರೆ ನಮಗೆ ಮಿನಿಮಮ್ ಬೇಸಿಕ್ಸ್ ಗೊತ್ತಿಲ್ಲ, ಬೇಸಿಕ್ಸ್ ಗೊತ್ತಿಲ್ಲ ಆದ್ದರಿಂದ ತುಂಬಾ ದುಃಖ ಪಡ್ತಾ ಇರ್ತೇವೆ. ಎಷ್ಟು ಬೇಸಿಕ್ ಗೊತ್ತಿಲ್ಲ ಅಂದರೆ ತಿಳಿಸಿಕೊಡುವವರು ತಿಳಿಸ್ತಾ ಇಲ್ಲ, ತಿಳ್ಕೊಳ್ಳುವವರು ಆಸಕ್ತಿ ತೋರ್ತಾ ಇಲ್ಲ. ದೊಡ್ಡದೊಂದು ಹೇಳ ಏನು ಅಂದರೆ ಹೇಳ್ತಾ ಇದ್ದಾರೆ ವೃಷಲ ಆಕೃತಂ ನಗುಂಜೀತ. ವೃಷಲಿ ಅಂದರೆ ಶೂದ್ರ ಸ್ತ್ರೀ ತಂದ ಅನ್ನವನ್ನ ತಿನ್ನಬಾರದು ಅಂದ್ರು. ವೃಷಲಿ ಅಂದ್ರೆ ಇನ್ನೊಬ್ಬರು ಇದ್ದಾರೆ ಅಂದ್ರು. ಯಾರು ಅಂದರೆ ಕನ್ಯೆ ಆಗಿರುವಾಗಲೇನೆ ಮದುವೆ ಆದವರು ಶುದ್ಧರು, ದೊಡ್ಡವರ ಆದ ಮೇಲೆ ಮದುವೆ ಆದರೆ ಆ ಹೆಣ್ಣನ್ನ ವೃಷಲಿ ಅಂತ ಕರೀತಾರೆ. ಎಲ್ಲಿಗೋ ಹೋಯ್ತಲ್ವ, ಬೇಸಿಕ್ ಮಿನಿಮಮ್ ಬೇಸಿಕ್ ಎಲ್ಲಿಗೆ ಹೋಗ್ತಾ ಇದ್ದೆ ನಾನು, ಇದು ಗೊತ್ತಿಲ್ಲ ಯಾರಿಗೂ. ಅದಕ್ಕೆ ಕನ್ಯಾ ವಿವಾಹ ಅಂತ ಇಟ್ಟದ್ದು, ಕನ್ಯಾ ವಿವಾಹ ಇಟ್ಟದ್ದು. ಅದಕ್ಕೆ ಕನ್ಯೆಯಲ್ಲವೇ ಪುಷ್ಪವತಿ ಆದ ಮೇಲೆ ಹುಡುಗಿಯನ್ನ ಮದುವೆ ಮಾಡಿಕೊಂಡ್ರೆ ಆ ಹುಡುಗಿಯನ್ನ ವೃಷಲಿ ಅಂತ ಕರೀತಾರೆ, ಮದುವೆ ಮಾಡಿಕೊಂಡವರನ್ನ ವೃಷಲೀಪತಿ ಅಂತ ಕರೀತಾರೆ. ಆದರೆ ಹೆಸರು ಬೇರೆ ಆಯ್ತು, ನಮಗೇನು ತೊಂದರೆ ಅಂದ್ರು. ಅಂದ್ರೆ ಅಲ್ಲ, ಅಂಥವರನ್ನ ಮಾಡಿಕೊಂಡ್ರೆ ಆ ಮಾಡಿಕೊಂಡವರ ಬ್ರಾಹ್ಮಣ್ಯ ಹೋಗಿಬಿಡುತ್ತೆ. ಹುಟ್ಟಿದ ಮಕ್ಕಳಿಗೆ ಆ ಗಂಡನಿಗೆ ವೇದಾಧಿಕಾರ ಇರಲ್ಲ. ಅಲ್ಲ, ಹೇಗೆ ನಾವು ಏನು ಓದ್ತಾ ಇಲ್ಲ, ಅಧಿಕಾರ ಇದೇನು ಉಪಯೋಗ ಅಂದ್ರೆ ಇಲ್ಲ, ಸಂಧ್ಯಾ ವಂದನೆ ಮಾಡುವ ಅಧಿಕಾರವೂ ಇರಲ್ಲ, ಆಚಮನ ಮಾಡಲಿಕ್ಕೂ ಅಧಿಕಾರ ಇರಲ್ಲ ಅಂತ ಹೇಳಿದ್ರು. ಅಲ್ಲ, ಇಂಥವೆಲ್ಲ ಈಗ ಹೇಳಿದ್ರೆ ಹೇಗೆ ಅಂತ ನೀವು ಕೇಳ್ತೀರಾ? ಎಲ್ಲ ಹುಡುಗಾಲೆ ಈಗ ಹೇಳಿದ್ರೆ ಹೇಳಿದ್ರು ಚೆನ್ನಾಗಿರ್ತಾ ಇದೆ. ಅಯ್ಯ, ಈಗ ತುಂಬಾ ಜನ ಮಾಡೋದಿದೆ. ಏನು ಮಾಡುತ್ತಾರೆ, ನೋಡಿ, ನಿಮಗೆ ಏನಾದ್ರೂ ತೊಂದರೆ ಇದೆಯೇನೋ ಗೊತ್ತಿಲ್ಲ, ಒಂದು ಸಲ ವರ್ಷಕ್ಕೊಮ್ಮೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ. ಟೋಟಲ್ ಅಂತ ಹೇಳಿದ್ರೆ ಕೆಲವರು ಸರಿ ಅಂತ ಬರ್ತಾರೆ, ಕೆಲವರು ಬರೋದೇ ಇಲ್ಲ. ಯಾಕೆ ಅಂದ್ರೆ ಏನು ಹೊರಗಲ್ಲಿ ಇರುತ್ತೋ ಅಂತ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಹೌದು ಇರ್ತಾರಲ್ಲ, ಹಾಗೇನಾಗುತ್ತೆ, ಒಳಗೆ ಒಂದು ವೇಳೆ ಇದ್ರೆ ಹಾಗೇ ಬೆಳೀತಾ ಹೋಗಿ ಹೊರಗೆ ಬಿದ್ದ ಮೇಲೆ ಚೆಕ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಅದಕ್ಕಿಂತ ಮೊದಲೇ ಮಾಡಿಸ್ಕೊಂಡ್ರೆ ಆಯ್ತಲ್ವಾ. ಅದಕ್ಕೆ ಇವಾಗ ನಾನು ಹೇಳಿಕ್ ಹೊರಟದ್ದೇ ಆಗಿದ್ದೇ ಆಯಿತು, ಅದನ್ನ ತೋರ್ಲಿಕ್ಕೆ ಹೊರಡ್ತಾ ಇಲ್ಲ. ಪ್ರಾಯಶ್ಚಿತ್ತ ಏನಾದ್ರೂ ಇದೆಯಾ ಅದಕ್ಕೆ, ಅದು ಅದು ಹೇಳಲಿಕ್ಕೆ ಹೊರಟಿದ್ದೇನೆ. ಅದು ತಿಳ್ಕೊಳ್ಳದೇ ಹೋದರೆ ಇಷ್ಟು ನಾವು ಮಾಡುವ ಸಾಧನೆ ಕೆಟ್ಟ ಅರ್ಪಣ ಆಗ್ಬಿಡುತ್ತೆ. ಹಾಗಾದರೆ ಇನ್ನೊಂದು ಬರ್ತಾ ಇದೆಯಲ್ಲ, ಯಾಕೆ ಅಂದ್ರೆ ಹಾಗೆ ಚಿಕ್ಕ ಮಕ್ಕಳನ್ನೇ ಮದುವೆ ಮಾಡಿಕೊಂಡ್ಬಿಟ್ರೆ ಈ ಕಾಲದಲ್ಲಿ ಎಷ್ಟು ನೋಡ್ತಾ ಇಲ್ಲ, ಅನರ್ಥಗಳೆಲ್ಲ ಆಗಿಬಿಡ್ತಾ ಇವೆ. ಅವರಿಗೆ ವಯಸ್ಸು ಬಂದ ಮೇಲೆ ನಾನು ನೋಡ್ತಾ ಇದ್ದೇನೆ ಹೀಗಂತೇಳಿ ಕೆಲವರು ಮದುವೆ ಮಾಡಿಬಿಡ್ತಾ ಇದ್ದಾರೆ. ಮದುವೆ ಮಾಡುವ ಕಾಲಕ್ಕೆ ಆ ಮಕ್ಕಳಿಗೆ ಅನ್ಯಾಯ ಗೊತ್ತಿರಲ್ಲ. ನಿಜವಾಗಿ ನೋಡ್ತಾ ಇರ್ತೇನೆ, ಆ ಹುಡುಗ ದೊಡ್ಡವರು ಇರ್ತಾರೆ, ಹುಡುಗಿ ಚಿಕ್ಕವರು ಇರ್ತಾಳೆ. ಒಂದು ಕಡೆ ಒಬ್ಬರು ಹೋಗಿ ಬಂದರು, ಇದು ನಡೀತಾ ಇರುತ್ತೆ. ಇದು ಈ ಕಾಲದ ಇಲ್ಲೀಗಲ್ ಕಾರ್ಯಕ್ರಮ, ಬರಲು ಈ ಕಾಲದ ಇಲ್ಲೀಗಲ್ ಕಾರ್ಯಕ್ರಮ. ಸೊ ಕಾಲ್ಡ್ ಯಾರು ಒಳ್ಳೆ ನಿಷ್ಠಾವಂತರಾದವರು ಅಂತ ಸೀಕ್ರೆಟ್ ಆಗಿ ಮಾಡುವಂತ ವಿಚಾರಗಳು ಈ ಮದುವೆಗಳು. ಯಾರಿಗೂ ಗೊತ್ತಿಲ್ಲದೆ ಯಾಕೆ ಪೊಲೀಸರು ಬರ್ತಾರೆ ಅಂತ ಒಳಗೊಳಗೆ ಮಾಡಿಬಿಡ್ತಾರೆ, ಅಲ್ಲಲ್ಲೇ ಆಗ್ತಾ ಇರುತ್ತೆ. ಬೆಂಗಳೂರಲ್ಲಿ ಬೇಕಾದ ಆಗ್ತಾ ಇದೆ, ಅದು ಬೇರೆ ವಿಚಾರ. ಒಬ್ಬರು ಮುಂದೆ ಹೇಳಿದ್ದು, ಅಯ್ಯೋ ಆ ಮದುವೆ ನಮ್ಮನ್ನ ಕರೆದಿದ್ರು, ಹೋಗಿದ್ವು, ಬಹಳ ದುಃಖ ಆಯ್ತು ಅಂತ ಒಬ್ಬ ಹೆಣ್ಣುಮಗಳು ಹೇಳಿದ್ರು. ಏನಪ್ಪ ಏನಾಯ್ತು ಅಂದ್ರೆ, ಆ ಹುಡುಗ ಮಾಂಗಲ್ಯ ಕಡತಾ ಇದ್ದಾನೆ, ಆ ಹುಡುಗಿ ಏನಾಗ್ತಾ ಇದ್ದು ಗೊತ್ತಾಗಿಲ್ಲ, ಕಡೆಗೆ ಮಂತ್ರಾಕ್ಷತೆ ಬಿದ್ದಿದ್ರೆ ಆಡ್ಕೊಳ್ತಾ ಇದ್ದಾರೆ. ಮಂತ್ರಾಕ್ಷತೆ ಬಿದ್ದರೆ ನಮ್ಮವ್ರು ಚಿಕ್ಕ ಮಕ್ಕಳ ಮಂತ್ರಾಕ್ಷತೆ ಒಂದೊಂದು ಜಾಯಿನ್ ಮಾಡಿ ಆಡ್ತಾ ಇರ್ತಾರಲ್ಲ, ಆ ಆಟ ಆಡ್ತಾ ಇದ್ದಾರೆ. ತನಗೆ ಏನಾಗ್ತಾ ಇದ್ರು ಗೊತ್ತಿಲ್ಲ ಅಂತ ಸ್ಥಿತಿ ಇದ್ದಾಳೆ ಆ ಹುಡುಗಿ. ಈ ರೀತಿ ಆಗಿದೆ. ಇನ್ನ ಆ ಹುಡುಗನಿಗೆ ಏನಾದ್ರೂ ಕೆಟ್ಟ ಅನ್ಕೊಂಡು ಮುಗಿತ ಆ ಹುಡುಗ, ಆ ಹುಡುಗಿ ಜೀವನವೆಲ್ಲ ಹಾಗೆ ಅಂತ ಒಂದು. ಇನ್ನ ಕೆಲವರನ್ನು ನೋಡಿದೆ, ಅವರಲ್ಲಿ ಈ ರೋಸ್ ಆಟಿಟ್ಯೂಡ್ ತುಂಬಾ ಡೆವಲಪ್ ಆಗ್ತಾ ಇರುತ್ತೆ. ಅವರು ದೊಡ್ಡವರಾಗಿ ಬೆಳೀತಾ ಇರ್ತಾರೆ, ಮದುವೆ ಆಗಿರುತ್ತೆ, ತವರ ಮನೆಯಲ್ಲಿ ಬಿಟ್ಟಿರ್ತಾರೆ, ಅಲ್ಲಿ ಇದ್ದ ಕಾಲಕ್ಕೆ ಮಿಕ್ಕ ಎಲ್ಲ ಸ್ಕೂಲಿಗೂ ಹೋಗ್ತಾ ಇರ್ತಾರೆ, ಮಿಕ್ಕ ಹುಡುಗರನ್ನ ನೋಡ್ತಾ ಇರ್ತಾರೆ ಅಂತ ನೋಡುವಾಗ ನಾವು ಹಾಗಿರಬೇಕು ಅಂತಿರುತ್ತೆ. ಇಲ್ಲಿ ಕಚ್ಚೆ ಹಾಕು ಅಂತ ಹೇಳ್ತಾರೆ, ಅವರೇನು ಪಂಜಾಬಿ ಡ್ರೆಸ್ ಹಾಕ್ಬೇಕು ಅಂತಿರುತ್ತೆ. ಹೌದಾ, ಹೊರಗೆ ಬಿಟ್ಟ ಒಳ್ಳೆ ಪಕ್ಷಿಗಳಂತೆ ಹಾರಿ ಹೋಗಿ ತಿರುಗಾಡ್ತಾ ಇರ್ತಾರೆ. ಇವೆಲ್ಲ ಪರಿಸ್ಥಿತಿ ನೋಡಿದ ಮೇಲೆ ದೊಡ್ಡವರೇ ಹೇಳಿದ್ರು, ಬೇಡಪ್ಪ ಅಂದ್ರು. ಬೇಡ ಅಂದ್ರೆ ಗತಿ ಏನು? ಕನ್ಯಾ ವಿವಾಹ ಆಗದಿದ್ದರೆ ಸಂಧ್ಯಾ ವಿವಾಹವೇ ಇಲ್ಲಲ್ಲ, ಹುಟ್ಟಿದ ಮಕ್ಕಳಿಗೂ ಗಂಡನಿಗೂ ಯಾರಿಗೂ ಇಲ್ಲಲ್ಲ ಅಂದರೆ ಅದಕ್ಕೆ ಸರ್ವೇ ನಿಯಮ ಶಾಪವಾದ ಅಂತ ಕಲಿಕಾಲಕ್ಕೆ ತಕ್ಕಂತೆ ಕೆಲವು ಅಮೆಂಡ್ಮೆಂಟ್ಸ್ ಕೊಟ್ಟರು. ನಾ ಅದಕ್ಕಾಗಿ ಹೊರಟು, ಇದು ನಾವು ಬೆಳಕೋ ಬೇಸಿಕ್ಸ್ ಅಂತ ಯಾಕದನ್ನು ಕರೆದೆ ಅಂದ್ರೆ, ಇದು ಬೆಳಕೊಂಡಿದ್ರೆ ಪುರೋಹಿತರಿಗೆ ನಾವು ಹೇಳಬಹುದು ನಮಗಿದು ಬೇಕಾಗಿದೆ, ಇಂತಹ ಹೋಮ ಮಾಡಿಸಿ ಅಂತ. ಇದಕ್ಕಿದೆ ಕುಷ್ಮಾಂಡ ಹೋಮ, ಮೊದಲಾದ ಕೆಲವು ಹೋಮಗಳಿವೆ, ಆ ಹೋಮಗಳನ್ನ ಮಾಡಿಸಿಕೊಂಡ್ರೆ ಇಂಥ ಹುಡುಗಿಯನ್ನ ಕೈ ಹಿಡಿದರೂ ಕೂಡ ಆ ದೋಷ ಪರಿಹಾರ ಆಗಿ ಇಬ್ಬರು ಚೆನ್ನಾಗಿರ್ತಾರೆ, ವೇದೋದಿ ವೇದಾಧಿಕಾರ ಬರುತ್ತೆ ಅನ್ನೋದು ಈ ವಿಶೇಷವಾದ ಶಾಸ್ತ್ರದಲ್ಲಿ ಹೇಳಿದ ಪ್ರಕ್ರಿಯೆ. ಅದಕ್ಕೆ ನಾನು ಹೇಳಲಿಕ್ಕೆ ಹೊರಟೆ ಅಲ್ವಾ, ಮದುವೆ ಕಾಲಕ್ಕೆ ಮಾಡಬೇಕು, ಮದುವೆ ಮಾಡಿಕೊಂಡ ಕಾಲಕ್ಕೆ ಹೇಳುದು. ನಾನು ಯಾಕೆ ಹೇಳಿದ್ದು ಅಂದ್ರೆ, ಎಲ್ಲರ ಮನೆಯಲ್ಲಿ ಅಲ್ಲ, ಈಶ್ವರೆಲ್ಲ ನಡೆದು ನಡೀಲಿ, ಎಲ್ಲರ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ, ಮುಂದೆ ಮಾಡಿಸಬೇಕಲ್ಲ. ಆ ಮಕ್ಕಳೇ ಗೊತ್ತಿಲ್ಲ, ನಮಗ್ ಗೊತ್ತು, ದೊಡ್ಡವರು ಕೇಳ್ಕೊಂಡ್ರೆ ಅವರು ಮಾಡಿಸಬೇಕಾದ ಕಾರ್ಯಕ್ರಮ. ಅವರಿಗೇನು, ಒಬ್ಬರನ್ನೊಬ್ಬರು ಇಷ್ಟ ಮಾಡ್ತಾರೆ, ಮದುವೆ ಮಾಡಿದ್ರು ಮಾಡಿಕೊಳ್ತಾರೆ, ಚೆನ್ನಾಗಿರ್ತಾರೆ, ಅಷ್ಟವರಿಗೆ ಅವ್ರ ಕಾರ್ಯಕ್ರಮ. ಇದೆಲ್ಲ ಕೂಡ ನಾವು ಮಾಡಿಸಬೇಕಾಗಿದ್ದು, ದೊಡ್ಡವರಿಗೆ ಬರಬೇಕಾದ ಪ್ರಜ್ಞೆ ಇದು. ಅಜ್ಜ ಆಗಲ್ಲ, ನನ್ನ ಮದುವೆ ಕಾಲಕ್ಕೆ ಹಾಗಾಗಿತ್ತು. ಅದು ಗೊತ್ತು ಬರ್ತೇನೆ, ನನ್ನ ಮದುವೆಯಲ್ಲೇ ಆಗಿತ್ತು, ನಾನು ನನ್ನ ಅಕ್ಕನ ಮಗಳನ್ನೇ ಆದದ್ದು, ದೊಡ್ಡವಳನ್ನೇ ಮಾಡಿಕೊಂಡದ್ದು, ಮತ್ತೆ ನನಗೂ ಗೊತ್ತಿತ್ತು. ಆದ ಕಾರಣ ಮದುವೆ ಕಾಲಕ್ಕೆ ಬಂದ ಇಬ್ಬರು, ನಮ್ಮ ಕಡೆ ಪುರೋಹಿತರು ಆ ಕಡೆ ಪುರೋಹಿತರು ಇಬ್ಬರನ್ನು ಕೇಳಿದೆ. ಬಂದಾಗ ನನಗಿಂತ ಹೋಮಗಳಾಗಬೇಕು ಅಂದ್ರೆ ಇಬ್ಬರು ಪಾಪ ಪ್ರಾಮಾಣಿಕರು ಹೇಳಿದ್ರು, ನಾವಂತ ಹೋಮಗಳು ಎಂದು ಮಾಡಿಸಿಲ್ಲ ಅಂದ್ರು. ಆ ಹೋಮವನ್ನು ನಾವು ಎಂದು ಮಾಡಿಸಿಲ್ಲ, ನಿಮಿಷ ಅಂದ್ರು. ಆಗ ಮದುವೆ ಮಂಟಪದಲ್ಲಿ ನಾನೇ ಪುರೋಹಿತನಾದೆ, ನಾನೇ ಯಕ್ಷ ಮಂತ್ರಗಳು ಹೇಳಿ ನಾನೇ ಹೋಮ ಮಾಡಿದ್ದು. ವಿಚಿತ್ರವಾಗಿ ಕಾಣಿಸ್ತು ಎಲ್ಲರಿಗೂ. ಈಗಲೂ ಹೇಳ್ತಾರೆ, ಎಲ್ಲ ನಮ್ಮನೆಯಲ್ಲಿ ಮದುವೆ ಚೆನ್ನಾಗಾಗಿತ್ತು, ಇವರೊಂದೇ ವಿಚಿತ್ರವಾಗಿ ಆಗಿತ್ತು, ಮದುವೆ ಹುಡುಗನೇ ಮಂತ್ರ ಹೇಳಿದ್ದು ಇದೊಂದು ಮದುವೆಯಲ್ಲಿ ಮಾತ್ರ ಅಂತ ವಿಡಿಯೋ ಹಾಗೆ ಇದೆ. ವಿಚಿತ್ರವಾಯಿತು ಮದುವೆ ಅಂತ ಏನು ಮಾಡಲಿ, ಇವತ್ತು ನನ್ನ ಗತಿ ಏನಾಗ್ಬೇಕು? ಸರಿ, ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಆದ ಮೇಲೆ ಇನ್ನೊಂದಿದೆ ನೋಡಿ. ಭೀಕರವಾದ ವಿಚಾರ ಯಾವುದು ಅಂದ್ರೆ ಅದು ಈ ಉತ್ತರ ಕರ್ನಾಟಕ ಕಡೆ ಇನ್ನ ಭೀಕರ. ಹುಡುಗ ಹುಡುಗಿಗೆ ಊಟ ಹಾಕ್ತಾರಲ್ಲ, ಹರಿಹೂಮ, ಹರಿಹೂಮ ಅಲ್ಲ ನರಕದ ಹೂಮ ಅಂತ ಹೇಳ್ಬೇಕದನ್ನ. ಅಲ್ಲಿ ಹುಡುಗ ಹುಡುಗಿಯನ್ನ ಒಮ್ಮೆ ಎಲೆಯಲ್ಲಿ ಊಟ ಕೂಡಿಸೋದಲ್ಲ, ದೊಡ್ಡ ಎಲೆ ಹಾಕ್ತಾರೆ. ಎಲೆ ಅಂದ್ರೆ ಒಂದು 20-30 ಎಲೆಗಳು ಒಟ್ಟಾಗಿ ಹಾಕಿ ಈಶೆ ಒಂದು 5 ಜನ, ಈಶೆ ಒಂದು 5 ಜನ, 6 ಜನ ಅದಕ್ಕೆ ಕಾಂಪಿಟೇಷನ್, ನಾನು ಕೊಡ್ತೇನೆ ಅಂತ ಕೂತು ಎಲ್ಲರೂ ಒಂದೇ ಎಲೆಯಲ್ಲಿ ಊಟ. ಇದಕ್ಕವರಿಗೆ ಇದೇನು ಗೊತ್ತಾ, ಹರಿಹೂಮ ಅಂತ ಹೆಸರು. ಅಲ್ಲ, ಮಾಡೋದು ಹೇಗೆ, ಹೆಣ್ಣರ ಶಾಪು ಇಟ್ಟದ್ದು ಮಹಾತ್ಮ ಗಾಂಧಿ ವೈನ್ ಶಾಪ್ ಅಂದಿಟ್ಟದ್ದು. ಅದೇ ತರ ಮಾಡಿದ್ದು ಭೀಕರ ಕಾರ್ಯ, ಅದಕ್ಕೆ ಇಟ್ಟದ್ದು ಹರಿಹೂಮ ಅಂತ ಹೆಸರು. ಹೇಳ್ತಾರೆ, ಒಬ್ಬರ ಹೆಂಗರು ಒಬ್ಬರು ತಿಂದರೆ ಮದುವೆ ಆದದ್ದಕ್ಕೆ ಹುಡುಗಿಯ ಮಾಂಗಲ್ಯ ಗಟ್ಟಿ, ಹುಡುಗನ ಆಯುಷ್ಯ ಗಟ್ಟಿ. ಹುಡುಗಿಯ ಹೆಂಗರು ಆತನ ಬಾಯಿಯಲ್ಲಿ ಹಾಕಿದರೆ ಆ ಬಂದ ಆಯುಷ್ಯ ಕಡಿಮೆ ಆಗುತ್ತಷ್ಟೇ, ಇನ್ನೇನಿಲ್ಲ. ಅವಮೃತ್ಯವೇ ತುತ್ತಾಗ್ತಾನೆ. ಅಲ್ಲ, ಹೌದಾ ಅಂದರೆ ಹೌದು. ಎಂಜರು ಯಾವಾಗ ನಿಷಿದ್ಧ? ವಾಸುದೇವ ಯಜ್ಞ ಇದು, ವೈಶ್ವಾನರ ಯಜ್ಞ ಮಾಡುವಾಗ ಈ ಎಂಜರು ಬರಬಾರದು, ಆದ ಕಾರಣ ನಿಷೇಧ ಮಾಡಿದರಲ್ಲಿ. ಶ್ರೀನಿವಾಸ ಕಲ್ಯಾಣ ನೋಡಿ, ಶ್ರೀನಿವಾಸ ಕಲ್ಯಾಣನಲ್ಲಿ ಶ್ರೀನಿವಾಸನಿಗೂ ಪದ್ಮಾವತಿಗೂ ಬಡಿಸಿದ್ರು ಅಂತ ಹೇಳ್ತಾರೆ. ಹೇಗೆ? ಪೃಥಕ್ ಪೃಥಕ್, ಬೇರು ಬೇರಾಗಿ ಬಡಿಸಿದ್ರು ಅಂತ. ಅದಕ್ಕೆ ನಮ್ಮ ಸ್ವಾಮಿಗಳು ವಿದ್ಯಾಪಯೋಗ್ಯೋತ್ಸವ, ನನ್ನ ಗುರುಗಳವರು ವ್ಯಾಸರಾಮಠ ಸ್ವಾಮಿಗಳು, ಅವರು ನನಗೆ ದೀಕ್ಷಾ ಕೊಟ್ಟು ಮೊದಲು ನಾನು ಪಂಡಿತ ಅಂತ ಪಟ್ಟಿ ಬರಲಿಕ್ಕೆ ಮೊದಲು ನಾನು ದಾಸನಾಗಿದ್ದೆ. ದಾಸದೀಕ್ಷೆ ಕೊಟ್ಟು ಉದ್ಧಾರ ಮಾಡಿದ್ರು, ಅವರೊಂದಾನದಲ್ಲಿ ದೀಕ್ಷಾ ಕೊಟ್ಟು ಉದ್ಧಾರ ಮಾಡಿದ್ರು. ಆ ಹೇಳಿದ್ರು, ಎಲ್ಲ ನೀನಂತೂ ಮದುವೆ ಮಾಡಿಕೊಳ್ತೀಯಲ್ಲ, ಚಿಕ್ಕ ನಾನು ಅವಾಗ ಹೀಗೆ ಮಾಡಬೇಡು, ಎಲ್ಲರೂ ಹೀಗೆ ಮಾಡ್ತಾರೆ, ಅನರ್ಥ ಆಗುತ್ತೆ ಅಂದ್ರು. ತಲೆಯಲ್ಲಿತ್ತು, ನಮ್ಮ ಗುರುಗಳು ಹೇಳಿತ್ತು. ಅದಕ್ಕೆ ಹೇಗೆ ಮಾಡಬೇಕು ಅಂದರೆ, ಹುಡುಗ ಹುಡುಗಿಗೆ ಬೇರೆ ಬೇರೆ ಹಾಕಬೇಕು ಎಲೆ, ಅಡಿಗೆ ತಂದಲ್ಲಿ ಇಡಬೇಕು, ಹುಡುಗಿ ಹುಡುಗನಿಗೆ ಬಡಿಸಬೇಕು, ಹುಡುಗ ಕೂಡಬೇಕು, ಕೂತ ಮೇಲೆ ಹುಡುಗಿ ಕೂಡುವಾಗ ಆ ಎಲೆಯಲ್ಲಿ ಯದ್ಯಪಿ ಮಾಡಬೇಕಾಗಿದ್ದೇನು, ಹುಡುಗನ ಎಲೆಯಲ್ಲೇ ಹಾಕಿ ಕೊಡಬೇಕು ಅವತ್ತಿಂದ ಶುರು. ಇಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ, ಸ್ವಲ್ಪ ಬೇರೆ ಕೂತ ಒತ್ತಾದ್ರೂ ಊಟ ಮಾಡೋಣ ಅಂದ್ರೆ ಅವತ್ತು ಆಹುತಿ ತಗೊಂಡ ಮೇಲೆ ಅನ್ನವನ್ನ ಅವರ ಎಲೆಗೆ ಹಾಕಬೇಕು, ಅವರು ಊಟ ಮಾಡಬೇಕು ಅಷ್ಟೇ ಹೊರತು, ಇಲ್ಲಿಂದ ಆ ಅಲ್ಲಿಗೆ ಹೋಗಬಹುದಷ್ಟೇ ಹೊರತು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕಿಲ್ಲ. ಅದು ಹರಿಹೋಮ ಅಲ್ಲೇ ಅಲ್ಲ, ಇದು ಗೊತ್ತಿಲ್ಲ. ಎಷ್ಟು ಭೀಕರ ನಡೀತಾ ಇರುತ್ತೆ ಇದು. ಯಾರಿಗೆ ಗೊತ್ತಾಗಬೇಕು? ಹುಡುಗ ಹುಡುಗಿಗಲ್ಲ, ದೊಡ್ಡವರಿಗೆ ಗೊತ್ತಾಗಬೇಕು. ದೊಡ್ಡವರಿಗೆ ಬೇಸಿಕ್ಸ್ ಗೊತ್ತಾದರೆ ಚಿಕ್ಕವರಲ್ಲಿ ನಾವು ಇಂಜೆಕ್ಟ್ ಮಾಡಲಿಕ್ಕಾಗುತ್ತೆ, ನಮಗೇ ಗೊತ್ತಿಲ್ಲದಿದ್ರೆ. ಆದ್ದರಿಂದ ಸಂದರ್ಭ ಬಂದಾದ ಕಾರಣ ಇಷ್ಟು ಹೇಳಿದೆ. ಇನ್ನೊಂದು ಪ್ರಶ್ನೆ ಹಾಗೆ ಉಳಿತು, ನಾವಂತೂ ದೊಡ್ಡವರನ್ನೇ ಮಾಡಿಕೊಂಡದ್ದು, ಯಾವ ಶಾಂತಿ ಮಾಡಿಕೊಂಡಿಲ್ಲ, ಇಷ್ಟವರೆಗೆ ಬಂದಾಯಿತು, ನಮ್ಮ ಗತಿ ಏನು ಅಂತ ಪ್ರಶ್ನೆ. ಒಂದೇ ಒಂದು ಉತ್ತರ, ಎಲ್ಲದಕ್ಕೂ ದೇವರ ನಾಮವೇ ಪ್ರಾಯಶ್ಚಿತ್ತ. ಅದೇ ಕೊಟ್ಟದ್ದು ಸಪ್ತಸ್ಕಂದ, ಈ ಸ್ಕಂದ ಹೊರಟದ್ದೇ ಅದು ನಮ್ಮಂತವರಿಗಾಗಿ. ಎಲ್ಲದಕ್ಕೂ ಉದ್ಧಾರ ಉದ್ದೇಶ ಏನು? ಸ್ವಾಮಿ ಹೀಗಾಯಿತು, ಇದಕ್ಕೆ ಪ್ರಾಯಶ್ಚಿತ್ತ ನಿನ್ನ ನಾಮಸ್ಮರಣೆ, ನಿತ್ಯವೂ 108 ಸಲ ದೇವರ ನಾಮಸ್ಮರಣೆ ಮಾಡಿ ಈ ಪ್ರಾಯಶ್ಚಿತ್ತ ಅಂತ. ವಿಶೇಷವಾಗಿ ಏನು ಹೋಮಗಳು ಮಾಡಿದವರಕ್ಕಿಂತ ಹೋಮ ಮಾಡಿದವರು ಅವತ್ತೇ ನೋಡಿ. ಇಲ್ಲಿ ದೇವರು ಬಹಳ ರಹಸ್ಯವಾದ ಕರ್ಮ ತೋರುತ್ತಾನೆ, ಅದೇ ದೊಡ್ಡದು. ಹೇಗೆಂದ್ರೆ ಹೋಮ ಮಾಡಿಕೊಂಡವರು ಆಯ್ತಪ್ಪ ಇನ್ನೇನು ನಾವೆಲ್ಲ ಮಾಡಿಕೊಂಡು ಪ್ರಾಯಶ್ಚಿತ್ತ ಅಂತ ದೇವರ ಸ್ಮರಣೆ ಬಿಟ್ಬಿಡ್ತಾರೆ, ಅಧಿಕಾರ ಬಂತಲ್ಲ ಅಂತ. ಆದರೆ ಈ ಅಧಿಕಾರ ಬಾರದವರು ಏನಿರ್ತಾರಲ್ಲ ದುಃಖ ಜಾಸ್ತಿ ಆಗುತ್ತೆ. ಅವಾಗೆ ಹೋಮ ಮಾಡಿದ ಕಾಲಕ್ಕೆ ಏನು ದೇವರ ಸ್ಮರಣೆ ಬರಬೇಕು ಅದಕ್ಕೆ ನಾಲ್ಕು ಪಟ್ಟೆ ಹಿಂಗೆ ಕೊಟ್ಟಿರ್ತಾನೆ ದುಃಖದಲ್ಲಿ. ಆ ಸ್ಮರಣೆಯಿಂದಲೇನೆ ಎಲ್ಲ ಪಾಪ ಹೋಗಿಬಿಟ್ಟಿರುತ್ತೆ. ಅದ ಕಾರಣ ಭಗವಂತ ಅನುಗ್ರಹ ಮಾಡುತ್ತಾನೆ, ದೇವರ ನಾಮಸ್ಮರಣೆಯೇ ಪ್ರಾಯಶ್ಚಿತ್ತ. ಇಲ್ಲ ಒಂದು ಮಾಡಬಹುದು ಏನು ಅಂತ ಹೇಳಿದರೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಸಾವಿರ ಸಲ ಒಂದು ಹೋಮ ಈ ಪ್ರಾಯಶ್ಚಿತ್ತಕ್ಕಾಗಿ ಅಂತ ಮಾಡಿಕೊಂಡು ಬಿಟ್ರೆ ಅದು ಎಲ್ಲ ಪ್ರಾಯಶ್ಚಿತ್ತವೂ ಆಗಿಬಿಡುತ್ತದೆ. ಜೊತೆಗೆ ನಾರಾಯಣ ನಾಮಸ್ಮರಣೆ ಪ್ರಧಾನವಾದ ಪ್ರಾಯಶ್ಚಿತ್ತ, ಅದಕ್ಕಿಂತ ಬೇರೆ ಪ್ರಾಯಶ್ಚಿತ್ತವಿಲ್ಲ. ಗೊತ್ತಿದ್ದು ಮಾಡಿಕೊಂಡ್ರೆ ಇಷ್ಟು, ಗೊತ್ತಿಲ್ಲದೇನೆ ಹೋದರೆ ಹಾಗಾಗಬಾರದು ಅಂತ ಹೇಳಿದೆ. ಸರಿ, ಇಷ್ಟೆಲ್ಲ ತುಂಬಾ ಹೇಳಿದರು. ಹೇಳಿದ ಮೇಲೆ ಅದು ಹೇಳ್ತಾರೆ ನ ಉಚ್ಚಿಷ್ಟಂ, ಉಚ್ಚಿಷ್ಟವನ್ನು ನಾವು ತಿನ್ನಬಾರದು. ಚಂಡಿಕಾನ್ನಂಚ, ಈ ದೇವಿಗಳಿಗೆಲ್ಲ ಬಲಿ ಕೊಟ್ಟದ್ದು ತಗೋಬಾರದು. ಸಾಮಿಷಂ ಅಂದರೆ ನಾನಾ ರೀತಿಯಾದ ದೋಷಗಳಿಂದ ಕೂಡುವಂತಹ ಅನ್ನ ತಿನ್ನಬಾರದು, ಇವೆಲ್ಲ ತಿನ್ನಬಾರದು ಅಂತ ಹೇಳ್ತಾ ಇದ್ದಾರೆ. ನ ಉಚ್ಚಿಷ್ಟ ಸ್ಪೃಷ್ಟ ಸರೀರ ಸಂಧಯೋ ಮುಕ್ತ ಊರ್ಧ್ವಜ ಹೇಳ್ತಾ ಇದ್ದಾರೆ. ಎಂಜಲು ಮಾಡಿದ ಕಾಲಕ್ಕೆ ಬಾಯಿಯಲ್ಲಿ ಏನಾದರೂ ಇಟ್ಟು ಎಂಜಲು ಮಾಡಿದರೆ, ಊಟ ಮಾಡಿದರೆ, ಏನು ಮಾಡಿದರೂ ಕೈ ತೊಳೆಯಬೇಕು ಎಲ್ಲ ಹೇಳಿಕೊಡ್ತಾ ಇದ್ದಾರೆ ನೋಡಿ. ಇದೆಲ್ಲಿ ಬರುತ್ತೆ? ಊಟ ಮಾಡಿದ ಕಾಲಕ್ಕೆ ತೊಳಿತೇವೆ ಅಡ್ಡಿ ಇಲ್ಲ. ಅದರಲ್ಲಿ ತುಂಬಾ ಯಾಕೋ ಕೆಲವರು ತುಂಬಾ ಉಳಿತಾಯ ಮಾಡುತ್ತಾರೆ, ನೀರು ಬರ್ತಾ ಇರಬೇಕು ಚೆನ್ನಾಗಿ, ಅಷ್ಟು ನೀರು ಹಾಕಿ ವೇಸ್ಟ್ ಮಾಡಬೇಕು ಅಂತ ಒಂದೇ ಒಂದು ಲೋಟ ನೀರು ತಗೊಂಡು ಅದರಲ್ಲಿ ತೊಳಿತಾರೆ. ಅದು ಏನು ಹೋಗಿರುತ್ತೆ, ಮೈ ಕೈ ತುಂಬಾ ಅಗಲ ಹಾಗೇ ಇರುತ್ತೆ, ಅದನ್ನೇ ಮೈಯೆಲ್ಲ ಒರೆಸ್ತಾರೆ, ಹಾಗೇ ಬಂದು ಬಿಡ್ತಾ ಇರ್ತಾರೆ, ನೋಡ್ತಾ ಇರ್ತೇವೆ. ಮತ್ತೆ ಅವರೇ ಬಂದು ವಿಶೇಷವಾಗಿ ಆಚಾರ್ಯ ನಿಮಗಾಗಿ ಹಣ್ಣು ತಂದಿದ್ದೇವೆ ಅಂತ ಹೇಗೆ ತಗೋಬೇಕು ಹಣ್ಣು? ಇನ್ನ ಬರ್ತಾರೆ ಆಫೀಸಿಂದ ಬರ್ತಾ ಇರ್ತಾರೆ, ಬೆಳಿಗ್ಗೆ ಡಿಗ್ರಿ ಕಾರ್ಯ ತಗೊಂಡು ಹೋಗಿರ್ತಾರೆ, ಅದನ್ನು ತೊಳೆದು ಇರಲ್ಲ, ಅದನ್ನ ಬಾಕ್ಸಲ್ಲಿ ಇಟ್ಟಿರ್ತಾರೆ, ಅದರಲ್ಲೇ ಹೂವು ಹಣ್ಣು ತರ್ತಾರೆ. ರಾಯರ ಮಠದಲ್ಲಿ ಸ್ವಾಮಿ ಹಣ್ಣು ತಗೊಳ್ಳಿ ಹೂ ತಗೊಳ್ಳಿ ಅಂತ ಕೊಡ್ತಾರೆ. ಗತಿ ಏನು? ರಾಯರು ಮಹಾ ಕರುಣಾವಂತರು, ದೃಷ್ಟಿಯಿಂದಲೇ ಮಾಂಸವನ್ನೇ ಹಣ್ಣು ಹೂವು ಮಾಡಿದವರು ಪವಿತ್ರ ಮಾಡಲ್ಲವ ಮಾಡಿರ್ತಾರೆ ಅಂತ ಅನುಸಂಧಾನ ತಗೊಂಡು ಹೋಗ್ತಾರೆ. ಇಷ್ಟೆಲ್ಲ ಭೀಕರ ಇರುತ್ತೆ, ಅದಕ್ಕೆ ಎಂಜಲು ಆದರೆ ಖಚಿತವಾಗಿ ಕೈ ತೊಳಿಲೇಬೇಕು. ನಮ್ಮ ಮನೆಗಳೆಲ್ಲ ಅಭ್ಯಾಸ, ಗ್ಯಾಸ್ ನಮ್ಮ ಮನೆಯಲ್ಲಿ ಹೆಜ್ಜೆ ಹಾಕಲ್ಲ. ಗ್ಯಾಸ್ ಬಂದ್ರೆ ಸಾಕದು ದೊಡ್ಡ ಕಲಿ. ಗ್ಯಾಸ್ ಮನೆಯಲ್ಲಿ ಬಂತ ಕಲಿ ಬಂದಂತೇನೆ, ನಾನು ಕಠಿಣವಾಗಿ ಮಾತಾಡ್ತಾ ಇದ್ದೇನೆ ಅಂತ ಅಂದುಕೋಬೇಡಿ, ಇದ್ದ ವಿಷಯ ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕೆ ಹೇಳಿ, ಒಬ್ಬರ ಉಚ್ಚಿಷ್ಟವೇ ತಿನ್ನಬೇಡಿ ಅಂತ ಹೇಳಿದರೆ ಆ ಸಿಲಿಂಡರ್ ಎಲ್ಲರೂ ತಿರುಗಿರುತ್ತೆ, ಊರೆಲ್ಲ ತಿರುಗಿರುತ್ತೆ, ಯಾರ್ಯಾರ ಮನೆ ಹೋಗಿರುತ್ತೆ, ಎಲ್ಲರೂ ಅವರೇ ಉಚ್ಚಿಷ್ಟ ಪಾಲನೆ ಮಾಡುತ್ತಾರ, ಕೈಯಲ್ಲಿ ತಿಂತಾರೆ, ಇನ್ನ ಅವರೇ ಅಡಿಗೆ ಹೇಳಿಕೊಡುವರೇ ಹೇಳ್ತಾರೆ, ಊರ ಅಡಿಗೆ ಮಾಡ್ತಾ ಮಾಡ್ತಾ ಅದನ್ನ ನೋಡ್ತಾ ಇರ್ತಾರೆ, ಆ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಯಾವಾಗಲೂ ನೋಡಿದಾಗ ಅಪಹಾಂಸ ಬಿಡ್ತು. ಅವ್ರೇನು ಗೊತ್ತಾ, ಈಗ ಸ್ಪೂನಿಂದ ತಗೊಂಡು ಬಾಯಿಯಿಂದ ಚೂರು ಸಿಪ್ ಮಾಡಿ ಅದನ್ನು ಅದರಲ್ಲೇ ಇರ್ತಾರೆ, ಅಪಹಾರ ಅನಿಸ್ತು. ಇಂಥ ಸಿಲಿಂಡರ್ ಎಲ್ಲಾ ಕಡೆ ತಿರುಗಿ ನಮ್ಮ ಮನೆಯಲ್ಲಿ ಬಂದ್ರೆ ಅದಕ್ಕೆ ಕೆಲವರು ನಾವು ಅಭಿಷೇಕ ಮಾಡಿ ತಗೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಏನು ಮಾಡಿದರೆ ಏನು, ಅಭಿಷೇಕ ಮಾಡಿದರೆ ಏನು, ಬೆಂಕಿಯಲ್ಲಿ ಹಾಕಿದರೆ ಏನು, ಅದರಲ್ಲಿ ಏನು ಹೋಗಲ್ಲ, ಹಾಗೇ ಗೊತ್ತಿರುತ್ತೆ. ನೀವು ಆ ಸಿಲಿಂಡರ್ ಹುಟ್ಟಿದ ಕಾಲಕ್ಕಿಂತ ಎಂದರು ಮುಸುರಿ ಅದರಿಂದಲೇ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಬಂದರೆ ಒಂದಿರ್ತೀವ ಸಿಲಿಂಡರ್ ಇಲ್ಲಲ್ಲ, ಸ್ಪೇರ್ ಸಿಲಿಂಡರ್ ಬೇಕು, ಅದನ್ನ ಇಡಬೇಕು. ನಮ್ಮ ಸಂಸಾರ ಅದನ್ನು, ನಮ್ಮ ಸಂಸಾರ ಮೆಂಬರ್ ತರ ಪಕ್ಕಕ್ಕಿರುತ್ತೆ, ಅದರ ಮೇಲೆ ಬಟ್ಟೆ, ಅದರ ಮೇಲೆ ಎಲ್ಲ ಇರುತ್ತೆ, ಅದರನ್ನೇ ಮುಟ್ಟಿಕೊಂಡು ಮನೆಯೆಲ್ಲ ಮುಡ್ತಾ ಇರ್ತೇವಲ್ಲ. ಮತ್ತೆ ಮನೆಯಲ್ಲಿ ಮಡಿ ಉಳಿತಾ ಮೈಲಿಗೆ ಬಂತ ನೋಡಿ, ಹೌದಲ್ವೋ? ಇವೆಲ್ಲ ಸ್ವಲ್ಪ ನೀವು ಏನ್ ಅಂದ್ಕೋಬೇಡಿ, ನಾವೇ ಚಾದಸ್ತ ಇವೆಲ್ಲ ನೋಡ್ತಾ ಇರ್ತೇವೆ. ಇಲ್ಲ, ಅದು ನೋಡಿದಾಗ ಈ ಕರೆಂಟ್ ಸ್ಟವ್ ವಾಸಿ ಒಬ್ಬರ ಮನೆ ಮುಸುರಿ ಮಾಡ್ತಾ ಇರುತ್ತೆ, ಅವರಂತೆ ಮನೆ ಮುಸುರಿ ತಿನ್ನಬಹುದು, ಎಲ್ಲರದ್ದು ತಿನ್ನಲಿಕ್ಕಿರಲ್ಲ, ಅದೊಂದು ರೀತಿಯಲ್ಲಿ ವಾಸಿ ಅದು. ಸರಿ, ಇಷ್ಟೆಲ್ಲ ಆದ ಮೇಲೆ ನಮ್ಮ ಮನೆಗಳಲ್ಲಿ ಚೂರು ಹಾಲು ತೊಳೆದು ಕೈ ತೊಳಿಬೇಕು. ಮನೆಗೆ ಬಂದ್ರೆ ಈ ಕಾಫಿ ವಿಷ ಕೊಡಲೇಬೇಕು, ಅದು ಕುಡಿತಾ ಇರ್ತಾರೆ. ಆ ಕುಡಿಯುವಾಗ ಕೈ ತೊಳೆಯಲೇಬೇಕು. ಈ ಕೈ ತೊಳೆಯುವ ಕಾರ್ಯಕ್ರಮ ನಮಗೆ ಅಭ್ಯಾಸ, ಎಲ್ಲರೂ ಮಾಡಿದ ಕೂಡಲೇ ಕೈ ತೊಳೆಯಬೇಕು. ಭಾಗವತ ಹೇಳ್ತಾ ಇದೆ, ಅಭ್ಯಾಸ ಪರಂಪರೆ ಬಂದ್ಬಿಟ್ಟದ್ದು. ಮನೆಗೆ ಯಾರಿಗಾರ ಬಂದ್ರೆ ಅವರ ಕೈ ಕೊಟ್ಟರೆ ಅವರು ಅವರಿಗೇನಿರಲ್ಲ, ಆ ಕುಡಿದದ್ದನ್ನ ಬಿಟ್ಟು ತೊಳೆಯಲ್ಲ, ಮೈಯೆಲ್ಲ ಹೀಗೆ ಅಂದುಕೊಳ್ಳುವಾಗ ನಮ್ಮ ಮೈಯೆಲ್ಲ ಉರಿತಾ ಇರುತ್ತೆ. ಅವರು ಕೈ ಇಡಲಿಕ್ಕೆ ಮೊದಲೇ ನಾವು ನೀರು ಇಟ್ಕೊಂಡಿರ್ತೇವೆ, ಅಪ್ಪ ನೀರು ಹಾಕಿ ಅಂತ. ಅವ್ರಿಗೇನೋ ಸಂಕೋಚ, ಇವರ ಮನೆಗೆ ಬರಬಾರದು ನಾವು, ಏನೋ ಹೀಗೆ ಮಾಡಿಬಿಡ್ತಾರಲ್ಲ ಅಂತ. ಏನು ಮಾಡೋಣ, ಇವೆಲ್ಲ ಪರಿಸ್ಥಿತಿ ಇರುತ್ತೆ. ಸರಿ, ಇದನ್ನು ನಿಲ್ಲಿಸೋಣ. ಯಾಕೆ ತುಂಬಾ ಹೇಳಿದ್ದಾರೆ, ಒಂದೊಂದಕ್ಕೂ ಹೇಳ್ತಾ ಹೋದ್ರೆ ಪುರಾಣ ಆಗೋದಿಲ್ಲ. ಆಯ್ತು, ಅದಕ್ಕೆ ಒಂದು ಪ್ರವಚನ ಒಂದು ದಿವಸ ಮಾಡೋಣ. ನಿಜವಾಗ್ತಮ್ಮ, ಯಾಕೆಂದ್ರೆ ಏನು ಮಾಡಬೇಕು, ಏನು ಬಿಡಬೇಕು ತಿಳಿಯದೇನೆ ಏನೇನೋ ಮಾಡ್ತಾ ಇದ್ದೀವಲ್ಲ, ತಿಳಿಯದೇನೆ ಏನೇನೋ ಮಾಡಿ ಏನೋ ಮಾಡಿಬಿಟ್ಟು ಅಂತ ಗರ್ವ ಪಡ್ತಾ ಇರ್ತೇವೆ. ಅದು ಬೇಡ. ಏನು ಮಾಡಬೇಕು ಸರಿಯಾಗಿ ತಿಳಿದುಕೊಂಡು ಚೆನ್ನಾಗಿ ಮಾಡಬೇಕು. ಅದಕ್ಕೆ ಅಡಿಯಿಂದ ಮುಡಿಯುವರಿಗೂ ಮಡಿ ಮಾಡು ಅಂತ ಹೇಳಿದ್ರು ಭಾಗವತ ಹೇಳ್ತಾ ಇದೆ. ಇನ್ನು ಅನುಶಾಸನ ಪರ್ವ ತಗೊಂಡರೆ ನಾವು ಬದುಕಲಿಕ್ಕಿಲ್ಲ ಅಷ್ಟು ಹೇಳ್ತಾರೆ. ಅಷ್ಟು ಉಮಾಮಹೇಶ್ವರ ಸಂವಾದದಲ್ಲಿ ಅಷ್ಟೇ ಬರುತ್ತೆ ಮಡಿ ಮೈಲಿಗೆ ವಿಚಾರ. ಅದರಿಂದ ಎಷ್ಟು ಮಾಡಬೇಕು ಮಡಿ ಮೈಲಿಗೆ ಅಂದರೆ ಇನ್ನೊಬ್ಬರ ಮನಸ್ಸಿಗೆ ಹಿಂಸೆ ಕೊಡದಷ್ಟು ಮಾಡಬೇಕು. ಮಾಡೋಣ, ಎಷ್ಟು ಮಾಡೋಣ ಅಷ್ಟು ಮಾಡೋಣ. ಒಂದು ಆಯುಧ ನಮ್ಮ ಹತ್ರ ಅಂತೂ ಇದೆ, ನಾವು ಆದಷ್ಟು ಮಡಿ ಮಾಡಿ ಶುಚಿಯಾಗಿರೋಣ. ಇನ್ನೊಬ್ಬರು ಶುಚಿ ಅಲ್ಲದೇ ಬಂದ್ರೆ ಅವರನ್ನು ಹೀಯಾಡಿಸಿ ಹೊರಗೆ ತಳ್ಳೋದು ಬೇಡ. ಅವರ ಸುತ್ತು ಭಗವದ್ ರೂಪ ನಿಂತಿದೆ, ಆ ರೂಪಕ್ಕಿಂತ ಪವಿತ್ರ ಮಾಡುವ ವಸ್ತು ಇನ್ಯಾವುದೂ ಇಲ್ಲ. ಬಂದವರಲ್ಲಿ ಆ ಸ್ವಾಮಿಯನ್ನು ಸ್ಮರಣೆ ಮಾಡಿದರೆ ಅವರು ಸದಾ ಪವಿತ್ರರಾಗೇ ಬಂದು ಬಿಡುತ್ತಾರೆ. ಆದ್ದರಿಂದ ನಮಗೆ ಭಾಗವತ ರಾಜಾಯುಧ, ಸ್ವಾಮಿಯ ಸ್ಮರಣೆ ಅನ್ನೋದು ಕೊಟ್ಟಾಗ ಅಪವಿತ್ರ ವಸ್ತು ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಆದಷ್ಟು ಶುಚಿಗಳಾಗಿದ್ದು ಇನ್ನೊಬ್ಬರನ್ನು ಶುಚಿಯನ್ನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಅಲ್ಲಿ ತಾತ್ಪರ್ಯ ಅಷ್ಟೇ ಹೊರತು ಇಲ್ಲಿ ಏನಾಗುತ್ತೆ ಅಂದರೆ ನಾವು ಶುಚಿಗಳಾಗಿದ್ದೇವೆ ಎಂದಷ್ಟು ಮಾತ್ರಕ್ಕೆ ಅಹಂಕಾರದಿಂದ ಗೊತ್ತಿಲ್ಲದೆ ಹಾಗಿದ್ದವರನ್ನ ಹೀರಾಡಿಸುವುದು ಎಂದೂ ಭಾಗವತದ ಉದ್ದೇಶವಲ್ಲ. ಆ ಸ್ವಭಾವ ಬಂದರೆ ದೇವರು ಮೆಚ್ಚಲ್ಲ. ಯಾಕೆಂದ್ರೆ ಈ ಮಡಿಕಾಲಕ್ಕೆ ಹಾರಾಟ ಜಾಸ್ತಿ ಇರುತ್ತೆ. ಮಡಿ ಮಾಡುವುದಕ್ಕಿಂತ ಹಾರಾಟವೇ ಜಾಸ್ತಿ, ಒದರಾಟ ಜಾಸ್ತಿ ಇರುತ್ತೆ. ಆಚೆ ಇದ್ದವರನ್ನ ಹೀಯಾಡಿಸುವುದೇ ಜಾಸ್ತಿ ಇರುತ್ತೆ. ಈ ಚಿಕ್ಕ ಹುಡುಗರು ಬರ್ತಾರಲ್ಲ, ಈಗಿನ ಕಾಲದವರು ಮಠಕ್ಕೆ ಬರುವುದೇ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಒದರಾಡ್ತಾರೆ, ನಾವು ಎಲ್ಲಿ ಬಂದರೂ ಬೈತಾ ಇರ್ತಾರೆ, ನಾವು ಮಠಕ್ಕೆ ಬರಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಯಾಕೆ ಹೀಗೆ? ಅದಕ್ಕೆ ಒಳ್ಳೆ ಮನಸ್ಸಿನಿಂದ ಅವರನ್ನ ಸ್ವಾಗತ ಮಾಡಿ ಸರಿಯಾಗಿ ಇಂಜೆಕ್ಟ್ ಮಾಡಿದರೆ ಹುಡುಗರಷ್ಟು ಮಡಿ ಮಾಡುವವರು ಇನ್ಯಾರು ಇಲ್ಲ, ಅಷ್ಟು ಚೆನ್ನಾಗಿ ಮಾಡುತ್ತಾರೆ. ಸರಿ, ತುಂಬಾ ವ್ರತವನ್ನು ಮಾಡ್ತಾ ಇದ್ದಾಳೆ, ಆದರೆ ಹೇಳ್ತಾ ಇದ್ದಾರೆ ಪತ್ರ ಅಂತ ಹೇಳ್ತಾ ಇದ್ದಾರೆ. ನಿತ್ಯಂ ವನಾಕ್ಷ ವರಸ ಪರಮೂಲ ಸಮಿತ್ಯುಷ ಪತ್ರಾಂತ್ರದ ಉದಾಪಶ್ಚ ಕಾಲೇ ಕಾಲ ಉಪಾಹರದ. ಇಷ್ಟು ಇಂದ್ರನನ್ನ ಕೊಲ್ಲುವಂತ ಮಗ ಬರಲಿ ಅಂತ ಗರ್ಭಧಾರಣೆ ಮಾಡಿದರೆ ಸೇವಾ ಮಾಡಲಿಕ್ಕೆ ಯಾರನ್ನು ಇಟ್ಟದ್ದು ಅಂದರೆ ಹೇಳ್ತಾ ಇದ್ದಾರೆ ಇಂದ್ರದೇವರನ್ನೇ ಇಟ್ಟದ್ದು ಅಲ್ಲ. ಆಕೆ ಹೇಗೆ ಒಪ್ಪಿದ್ಲು ಅಂದ್ರೆ ಆಕೆ ಗೊತ್ತಿತ್ತು ಇಂದ್ರದೇವರ ಸ್ವಭಾವ ಎಂತಾದ್ದು ಅಂತ. ಅಂದರೆ ಇಂದ್ರದೇವರು ಕೊಲ್ಲುವುದು ಈ ಹುಡುಗ ಅಲ್ಲ, ನನ್ನ ಕೊಂದರೆ ಸ್ವಾಮಿಯೇ ಕೊಲ್ಲಬೇಕು, ಇವೆಲ್ಲ ನಿಮಿತ್ತ ಮಾತ್ರ ಎಂಬ ಜ್ಞಾನಿ, ಮಹಾಜ್ಞಾನಿ. ಆ ಜ್ಞಾನಿ ಅಂತ ಪರಿಚಯ ಇದ್ದು ನಿತಿದೇವಿಗೆ ಇಷ್ಟು ಇದ್ದು ಕೂಡ ಮಕ್ಕಳನ್ನು ಕೊಲ್ತಾ ಇದ್ದಾರಲ್ಲ ಅಂತ ಹಠದಿಂದ ಕೇಳಿದ್ದು ಇವ್ರು ಮೇಲೆ ನೋಟದ್ದು. ಸರಿ, ಇಂದ್ರದೇವರು ನೋಡಿದ್ರು, ಕೊನೆಗೆ ಸ್ವಲ್ಪ ಮೈಲಿಗಾಗಿರುವಾಗ ಗರ್ಭ ಪ್ರವೇಶ ಮಾಡ್ತಾ ಇದ್ದಾರೆ. ಗರ್ಭದಲ್ಲಿ ಆ ಗರ್ಭವನ್ನ ಏಳು ತುಂಡಾಗಿ ಮಾಡ್ತಾ ಇದ್ದಾರೆ. ಏಳು ತುಂಡು ಹತ್ತು ಅಂತೆ. ಕೊಲ್ಲಬೇಡ ಇಂದ್ರ, ಕೊಲ್ಲಬೇಡ ಇಂದ್ರ ಅಂತ ಹೇಳ್ತಾ ಇದ್ದಾರೆ. ಅಳಬೇಡಿ ಅಂತ ಹೇಳಿದ್ರು, ಮಾರೋರೀಹಿ ಅಂದ್ರು. ಅದಕ್ಕೆ ಮರುತ್ತುಗಳಾದರು, ಏಳೇ ಜನ ಅಲ್ಲ, ಅಳಬೇಡಿ ಅಂತ ಹೇಳಿ ಒಂದೊಂದು ಭಾಗವನ್ನ ಮತ್ತು ಏಳೇಳು ಮಾಡಿದರು. 49 ಜನ ಆದರು. ಅವರೆಲ್ಲರೂ ಇಂದ್ರನ ಜೊತೆಗೆ ಬಂದರು, ಇಂದ್ರನನ್ನ ಅನುಸರಿಸಿ ಬಂದರು ಅವರು. ಇಲ್ಲಿ ಹೇಳುತ್ತಾರೆ ಇಂದ್ರದೇವರು ಗರ್ಭ ಪ್ರವೇಶ ಮಾಡಿ ಆ ಪಿಂಡವನ್ನ ಕತ್ತರಿಸಿದ್ಯಾಕೆ? ಅದಕ್ಕೆ ಬುಡಕ್ಕೆ ಹೋದರೆ ಒಂದು ಮಾಂಸ ಪಿಂಡವನ್ನ ನಲವತ್ತೊಂಬತ್ತು ತುಂಡು ಮಾಡಿದರೆ ನಲವತ್ತೊಂಬತ್ತು ಜನ ಹುಟ್ಟೋದಾದರೆ ನಾವು ನಮ್ಮ ಡಾಕ್ಟರ್ ಹೇಳಿ ನಮ್ಮವರ ಮಾಂಸಪಿಂಡವನ್ನ ಗರ್ಭವತಿ ಆದವರನ್ನ ಸಾವಿರ ಹೋಳು ಮಾಡಿಸಿ ಸಾವಿರ ಮಕ್ಕಳನ್ನು ಪಡಿಬಹುದಲ್ವಾ? ಅಂದರೆ ಅರ್ಥ, ಮಾಂಸಪಿಂಡ ಕತ್ತರಿಸಿದರೆ ನಲವತ್ತೊಂಬತ್ತು ಜನ ಬರುವುದಿಲ್ಲ, ಅಲ್ಲಿ ಆ ಮಾಂಸಪಿಂಡದಲ್ಲಿ ನಲವತ್ತೊಂಬತ್ತು ಜೀವರಾಶಿ ಮೊದಲೇ ಸೇರಿತ್ತು. ಇಂದ್ರದೇವರು ಹೋಗಿ ಮಾಡಿದ್ದೇನು, ಆಪರೇಷನ್ ಮಾಡಿದ್ರಷ್ಟೇ. ನಲವತ್ತೊಂಬತ್ತು ಜನಕ್ಕೆ ಪ್ರತ್ಯೇಕ ಪ್ರತ್ಯೇಕ ದೇಹಗಳು ಕೊಟ್ಟರು ಅಷ್ಟೇ ಹೊರತು ಮಾಂಸಪಿಂಡ ನಲವತ್ತೊಂಬತ್ತು ಹೋಳು ಮಾಡಿದ್ದಕ್ಕೆ ನಲವತ್ತೊಂಬತ್ತು ಜನ ಹುಟ್ಟಿ ಬರಲಿಲ್ಲ. ಅದರಲ್ಲೂ ಕೂಡ ಏಳು ಹೋಳು ಮಾಡಿದರು ಮೊದಲು. ಈ ಮರುತ್ತುಗಳು ನಲವತ್ತೊಂಬತ್ತು ಜನ, ಆ ನಲವತ್ತೊಂಬತ್ತು ಜನ ಕೂಡ ಏಳು ಜನ ಒಂದು ಗುಂಪು, ಏಳು ಜನ ಒಂದು ಗುಂಪು, ಒಂದೇ ಆಕ್ಟಿವಿಟಿ ಅಂತಹದ್ದು ಏಳು ಗುಂಪು. ಅದಕ್ಕೆ ಮೊದಲು ಈ ಗುಂಪುಗಳನ್ನ ಕತ್ತರಿಸಿದ್ರು, ನಂತರ ಆ ಗುಂಪಿನಲ್ಲಿ ಪ್ರತ್ಯೇಕ ಪ್ರತ್ಯೇಕ ಮಾಡಿದ್ರು. ಅವರೇ ಬಂದ್ರು ಹೊರಗೆ, ಇಂದ್ರ ನಿನ್ನನ್ನ ಅನುಸರಿಸುತ್ತೇವೆ, ನಾವು ನಿನ್ನ ತಮ್ಮಂದ್ರಾಗ್ತೇವೆ. ಆಗ ವಿಜಯದೇವಿ ತನ್ನ ಗರ್ಭದಿಂದ ಹೊರಬಂದಂತಹ ಇಂದ್ರದೇವರನ್ನ ಮತ್ತು ಮಿಕ್ಕ ಮಕ್ಕಳನ್ನ ನೋಡುತ್ತಾಳೆ. ಇಂದ್ರ ಯಾರಿವರು? ಅವಾಗೆ ಇಂದ್ರದೇವರು ಹೇಳುತ್ತಾರೆ, ಅಮ್ಮ ನಿನ್ನ ಮಕ್ಕಳೇ ನನ್ನ ತಮ್ಮಂದ್ರು. ಹೌದಾ ಅಂತ ಕಣ್ಣು ಮುಚ್ಚಿ ನೋಡುತ್ತಾಳೆ. ಆಕೆಗೆ ಅರ್ಥ ಆಯಿತು, ತಾನು ಇಂದ್ರದೇವರನ್ನ ಕೊಲ್ಲಬೇಕು ಅಂತ ಶಬ್ದ ಪ್ರಯೋಗ ಮಾಡಿ ಇಂದ್ರ ಹಣ ಬೇಕು ಅಂದರೆ ತಮ್ಮ ಗಂಡ ಯಾರು ಕಶ್ಯಪರು ಇಂದ್ರ ಹಣ ಶಬ್ದಕ್ಕೆ ಬೇರೆ ಅರ್ಥ ಮಾಡಿಕೊಟ್ಟದ್ದು. ಇಂದ್ರ ಹಣ ಅಂದ್ರೆ ಇಂದ್ರನನ್ನ ಕೊಲ್ಲುವವ ಅಲ್ಲ, ಇಂದ್ರನನ್ನ ಅನುಸರಿಸುವವ ಅಂತ ಅರ್ಥದಿಂದ ಕೊಟ್ರು ಅಂತ ಅರ್ಥ ಆಯ್ತು ಆಕೆಗೆ. ಸಂತೋಷ ಪಟ್ಲಂತೆ, ಇಂದ್ರ ನಿನ್ನಂಥ ಉತ್ತಮನಾದವನ ಅನುಸರಿಸುವ ತಮ್ಮಂದ್ರಾಗುವ ಮಕ್ಕಳನ್ನ ಪಡೆದ್ನಲ್ಲ, ನನ್ನ ಹೊಟ್ಟೆ ಸಾರ್ಥಕ ಆಯಿತು. ಇಲ್ಲಿ ನೋಡಬೇಕಾಗಿದ್ದು, ಭಗವಂತ ಯಾರಾದರೆ ಇಂದ್ರದೇವರನ್ನ ಕೊಲ್ಲಬೇಕು ಅಂದುಕೊಂಡಿದ್ರೋ ಅವರ ಬಾಯಿಯಿಂದಲೇನೆ ಇಂದ್ರದೇವರನ್ನ ಚೆನ್ನಾಗಿರುವಂತ ಆಶೀರ್ವಾದ ಕೊಡಿಸಿದ. ಇದೇ ಆ ದೇವರ ಲಕ್ಷಣ, ಸರಕ್ಷಿತ ರಕ್ಷತಿ ಯೋಹಿಗಂತೆ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾರೆ ನಲವತ್ತೊಂಬತ್ತು ಜನ ಇಂದ್ರದೇವರ ಅನುಚಾರಿಗಳಾಗಿ ಬರಬೇಕಾಗಿತ್ತು. ಆದ್ದರಿಂದಲೇ ದ್ವಿತೀದೇವಿ ಒಳಗೆ ಆ ಆಸೆಯನ್ನ ಹುಟ್ಟಿಸಿ ಆಕೆ ಒಳಗೆ ಗರ್ಭಾಧಾರ ಮಾಡಿಸಿ ಇಂದ್ರದೇವರನ್ನೇ ಇಡಿಸಿ ಕತ್ತರಿಸಿ ಎಲ್ಲ ಮಾಡಿಸಿದ್ದು ನಮ್ಮ ಸ್ವಾಮಿ. ಈ ಭಗವಂತನೇ ಒಳಗಿದ್ದು ಎಲ್ಲರನ್ನ ಈ ರೀತಿ ಕರಕೊಂಡು ಬಂದು ಮಾಡಿಸಿದ್ದು. ಈ ಭಗವಂತನ ಚರಿಯ ನೋಡಿದಾಗ ಅನಿಸುತ್ತೆ, ಸ್ವಾಮಿ ಮೇಲ್ನೋಟಕ್ಕೆ ಅವರು ಕೇಳಿದ್ರು, ಇವರು ಮಾಡಿದ್ರು, ಅವರು ಮಾಡಿದ್ರು, ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ನೀನೇ ಮಾಡ್ತಾ ಇದ್ದಿ ಮಹಾರಾಯ, ಅವ ನೀನೇ ಅಂತ ಗೊತ್ತಾದಾಗ ಯಾರು ನೀನೆ, ನನ್ನ ಒಳಗಿರುವ ಸ್ವಾಮಿ, ಅವಾಗೆ ನಾವು ನಿಶ್ಚಯ ಆಗ್ತೇವೆ. ಅಲ್ಲಿ ಪ್ರತಿಯೊಂದು ಯಾರಿಗೂ ಏನು ಗೊತ್ತಿದ್ದಿಲ್ಲ, ಎಲ್ಲ ನೀನೇ ಮಾಡಿಕೊಂಡು ಹೋಗಿ ಫಲ ಕೊಡುವಾಗ ಹೀಗಾಯಿತು ಅಂತ ಹೇಳಿದ್ದೀಯಲ್ಲ, ಅದೇ ರೀತಿಯಲ್ಲಿ ನನ್ನ ಜೀವನವನ್ನು ಕೂಡ ನೀನೇ ನಡೆಸ್ತಾ ಇದ್ದೀಯಾ. ನನಗೆ ಗೊತ್ತಿಲ್ಲ ಇವತ್ತು ಹಾಗೆ ಮಾಡಿದೆ ಅವತ್ತು ಹೀಗೆ ಮಾಡಿದೆ ಅಂತ ನಾನು ಅಂದುಕೊಳ್ತಾ ಇದ್ದೇನೆ. ನನ್ನೊಳಗೆ ನಿಂತು ನನ್ನ ಜೀವನ ನಡೆಸುವ ಸ್ವಾಮಿ ನಿನಗೆ ಗೊತ್ತಯ್ಯ, ನನ್ನ ಹೇಗೆ ನಡೆಸಬೇಕೆಂಬುದು. ಆದ್ದರಿಂದ ನನ್ನ ಜೀವನದಲ್ಲಿ ನೀನು ನಡೆಸುವ ಪ್ರತಿಯೊಂದು ಹಂತ ಸರಿಯಾದದ್ದೇ, ನೀನು ರಕ್ಷಕನಾಗಿರುವಾಗ ನಾನ್ಯಾಕೆ ಹೆದರಲಿ ಎಂಬ ಧೈರ್ಯ ಈ ರೀತಿಯಾಗಿ ಅನ್ವಯ ಮಾಡಿಕೊಂಡೇ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಸಪ್ತಮ ಸ್ಕಂಧವನ್ನ ಪ್ರಾರಂಭ ಮಾಡುತ್ತಾ ಇದ್ದಾರೆ. ದೇವರ ಕುರಿತು ಪ್ರಶ್ನೆ, ಸಮಹ ಪ್ರಿಯ ಸುಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಶ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ ವಿಷಮೋಯತ. ಭಗವಂತ ಸಮ, ಎಲ್ಲರಿಗೂ ಸಮನಾಗಿರಬೇಕಾದವ, ಅಷ್ಟೇ ಅಲ್ಲ ಪ್ರಿಯನಾದವ, ಸುಹೃತ್ ಯಾರಿಂದ ಏನು ಅಪೇಕ್ಷೆ ಪಡದೆ ಅವರಿಗೆ ಸಹಾಯ ಮಾಡುವವ ಅಂಥವ. ಇಂದ್ರನಿಗಾಗಿ ದೈತ್ಯರನ್ನ ಯಾಕೆ ಸಂಹಾರ ಮಾಡಿದ ಎಂಬ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಗ ಯಾರಾದರೂ, ದೇವತೆಗಳು ತುಂಬಾ ಪೂಜೆ ಮಾಡ್ತಾರೆ, ದೈತ್ಯರು ಏನು ಪೂಜೆ ಮಾಡಲ್ಲ, ಅದಕ್ಕೆ ದೈತ್ಯರನ್ನು ತಂದ ಅಂದರೆ ಉತ್ತರ ಕೊಡ್ತಾರೆ, ನಕ್ಷಸ್ಯಾಪ್ತ ಸ್ಥುರಗಣೈ ಸಾಕ್ಷಾತ್ ನಿಶ್ಚಯ ಸತ್ಪರ. ಇವನು ಏನು ಯಾರಿಂದ ಬೇಕಾಗಿಲ್ಲ. ದೇವತೆಗೆ ದೊಡ್ಡ ಮಂಟಪ ಹಾಕಿ ಪೂಜೆ ಮಾಡಿದ್ರು ಆತನಿಗೆ ಏನಾಗ್ಬೇಕಾಗಿಲ್ಲ. ದೈತ್ಯರು ಬೈದ್ರು ಆತನಿಗೆ ಏನಾಗ್ಬೇಕಾಗಿಲ್ಲ. ಬ್ರಹ್ಮದೇವರ ಪೂಜಾ ಕರುಣದೇವ ತಗೊಳ್ತಾರೆ, ನಾವು ಮಾಡುವ ಜುಜುಬಿ ಪೂಜಾ ಅದು ಕರುಣೆಯಿಂದ ತಗೊಳ್ತಾನೆ. ದೈತ್ಯರು ಬೈದದ್ದನ್ನ ಕರುಣೆಯಿಂದ ಸ್ವೀಕಾರ ಮಾಡುತ್ತಾನೆ. ಹಾಗೆ ಎಲ್ಲವನ್ನ ಕರುಣೆಯನ್ನು ಸ್ವೀಕಾರ ಮಾಡುವ ಸ್ವಾಮಿ ಯಾಕೆ ಇಂದ್ರದೇವರಿಗಾಗಿ ದೈತ್ಯರನ್ನು ಕೊಂದ ಅಂತ ಪ್ರಶ್ನೆ ಬಂದಾಗ ಅವಾಗೆ ಶುಕಾಚಾರ್ಯರು ಉತ್ತಮವಾದಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಪ್ಪ ಶ್ರೀಹರಿಯ ಕುರಿತು ಪ್ರಶ್ನೆ ಮಾಡಿದ್ದೀಯಾ, ಭಗವಂತ ಯಾವಾಗ್ಲೂ ಸಮನೆ. ದೇವ ಇಂದ್ರನಿಗಾಗಿ ದೈತ್ಯರನ್ನು ಕೊಲ್ಲಲಿಲ್ಲ, ಇಂದ್ರನಿಗಾಗಿ ಕೊಂದದ್ದು ಅಂತ ಮೇಲ್ನೋಟಕ್ಕೆ ಮಾತ್ರ. ಇಂದ್ರ ಇಡೀ ಜಗತ್ತಿಗಾಗಿ ಜಗತ್ತಿನ ಸೇವೆಗಾಗಿ ನಿಂತ ಸೇವಕ, ಒಳ್ಳೆ ಸೇವಕ ಇಂದ್ರ. ಅಂಥವನಿಗೆ ತೊಂದರೆ ಕೊಟ್ಟು ಜಗತ್ತಿಗೆ ತೊಂದರೆ ಕೊಡಲಿಕ್ಕೆ ಬಂದವರು ದೈತ್ಯರು, ಅದಕ್ಕೆ ಅವರನ್ನ ಕೊಂದದ್ದು. ಎಲ್ಲರಿಗೂ ತೊಂದರೆ ಕೊಡಲಿಕ್ಕೆ ಬಂದವರನ್ನ ಸ್ವಾಮಿ ಸಂಹಾರ ಮಾಡಿದ ಅಷ್ಟೇ ಹೊರತು ಇಂದ್ರನಿಗೆ ಪರ್ಸನಲ್ ಆಗಿ ತೊಂದರೆ ಕೊಟ್ಟದ್ದರಿಂದ ಸಂಹಾರ ಮಾಡಿದ್ದಲ್ಲ. ದೈತ್ಯರಿಗೂ ಕೂಡ ಇಂದ್ರನ ಮೇಲೆ ವ್ಯಕ್ತಿಗತ ದ್ವೇಷ ಇಲ್ಲ. ಈ ಇಂದ್ರ ಎಲ್ಲರಿಗೂ ಸೇವಾ ಮಾಡುತ್ತಾ ಶ್ರೀಹರಿ ಸೇವಕನಾಗಿದ್ದಾನಲ್ಲ ಅಂತ ಅವರ ಹೊಟ್ಟೆ ಉರಿ. ಹರಿದ್ವೇಷಿಗಳವರು, ಹರಿಭಕ್ತರ ದ್ವೇಷಿಗಳು. ಇಂದ್ರನ ಮೇಲೆ ಹರಿಭಕ್ತ ಎಂಬ ದ್ವೇಷ, ಆದ್ದರಿಂದಲೇನೆ ದೇವ ಈ ದ್ವೇಷ ಮಾಡತಕ್ಕಂಥ ಇವರನ್ನ ಸಂಹಾರ ಮಾಡುತ್ತಾ ಇದ್ದಾನೆ. ಅದು ಧರ್ಮವೇ ಆಗಿದೆ ಅಂತ ತಿಳಿಸಿಕೊಡುತ್ತಾ ಅಷ್ಟು ಮಾತ್ರಕ್ಕೆ ಅವರನ್ನ ಉದಾಸೀನ ಮಾಡುವವನಲ್ಲ ದೇವ. ಯಾರಾದರೂ ಯೋಗ್ಯರಾಗಿರುತ್ತಾರೋ ಅವರು ದೈತ್ಯರೇ ಆದರೂ ಸರಿ ಅವರನ್ನ ಮೇಲಕ್ಕೆ ಎತ್ತಿ ಹಿಡುತ್ತಾನೆ ಭಗವಂತ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಸತ್ವಗುಣದ ಪ್ರಧಾನ ಅಧಿಕಾರಿಗಳು ದೇವತೆಗಳು ಋಷಿಗಳು, ರಜೋಗುಣದ ಅಧಿಕಾರಿಗಳು ಅಸುರರು, ತಮೋಗುಣದ ಅಧಿಕಾರಿಗಳು ಯಕ್ಷರು ರಾಕ್ಷಸರು. ಇವರನ್ನ ಆಯಾ ಗುಣದ ಉನ್ನಾಹ ಕಾಲ ಬಂದಾಗ ದೇವರು ಎತ್ತಿ ಹಿಡಿಯುತ್ತಾ ಇದ್ದಾರೆ. ದೇವರಿಗೆ ಯಾವ ವಿದ್ವೇಷವೂ ಇಲ್ಲ, ಅಭಿಮಾನವೂ ಇಲ್ಲ. ಅವರವರ ಕರ್ಮಾನುಸಾರ ಅವರವರ ಯೋಗ್ಯತಾನುಸಾರ ಭಗವಂತ ಅನುಗ್ರಹ ಮಾಡುತ್ತಾ ಇದ್ದಾನೆ ಎಂಬ ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ದೃಷ್ಟಾಂತವಾಗಿ ಪ್ರಹ್ಲಾದರಾಜರ ಚರಿತ್ರೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ.